वक्ष्यामि देशतः अद्वेष्टा सर्वभूतानां मैत्रः करुण एव च निर्ममो निरहङ्कारः समदुःखसुखः क्षमी सन्तुष्टः सततं योगी यावत् 92 अथ ननु अथ एतदप्यशक्तोऽसि इत्यनेन केवलत्यागो विहितः ಕೇವಲತ್ಯಾಗ ಬೇರೆ ಧ್ಯಾನ ಸಹಿತವಾದ ತ್ಯಾಗ ಬೇರೆ ಅದು ಅಶಕ್ತನಾಗಿದ್ದು ಇಷ್ಟಾದರೂ ಮಾಡು ಅಂತ ಹೇಳಿದರೆ ಕೇವಲತ್ಯಾಗ ಕೇವಲತ್ಯಾಗ ಭಾರಿ ಶ್ರೇಷ್ಠ ಅಂತ ಹೇಳಿದರೆ ಧ್ಯಾನದಿಂದ ಕೂಡಿದ ಕೇವಲತ್ಯಾಗ ಈ ಅರ್ಥದಲ್ಲಿ ಯೋಚನೆ ಇಲ್ಲ ಅಂತ ಹೇಳಿದರು ತತ್ ಪ್ರರೋಚನಾಯ ಶ್ರೇಯೋಹಿ ಇತಿ ತಸ್ಯ ಸ್ತುತಿರೂಪಕ್ರಾಂತ ಅದಕ್ಕೋಸ್ಕರನೇ ಶ್ರೇಯೋಹಿ ಜ್ಞಾನಮಭ್ಯಾಸಾತ್ ಅಂತ ಹೇಳ್ತಾ ಜ್ಞಾನ ಧ್ಯಾನಂ ವಿಶಿಷ್ಯತೆ ಅಂತ ಹೇಳಿರೋದು ಅದಕ್ಕೇನೆ ನಚ ಕೇವಲ ಧ್ಯಾನ ತತ್ ಫಲತ್ಯಾಗಯುಕ್ತಂ ಧ್ಯಾನಮಧಿಕಮಿತಿ ವ್ಯಾಖ್ಯಾನೆ ಕೇವಲ ತ್ಯಾಗ ಸ್ತುತಿರ್ಲಭ್ಯತೆ ಕೇವಲ ಧ್ಯಾನಕ್ಕಿಂತ ತತ್ಫಲತ್ಯಾಗಯುಕ್ತ ಧ್ಯಾನ ಅಧಿಕಂ ಬರೀ ಧ್ಯಾನ ಒಂದು ಕಡೆಗೆ ಸರ್ವಕರ್ಮ ಫಲತ್ಯಾಗದಿಂದ ಕೂಡಿದ ಧ್ಯಾನ ಒಂದು ಕಡೆಗೆ ಅದರಲ್ಲಿ ಇಂಥ ಫಲತ್ಯಾಗ ಸಮೇತವಾದ ಧ್ಯಾನ ಶ್ರೇಷ್ಠ ಅಂತ ಹೇಳೋದಕ್ಕೋಸ್ಕರ ಈ ಮಾತಾಡಿದ್ದಾರೆ ಕೇವಲ ತ್ಯಾಗನೇ ಶ್ರೇಷ್ಠ ಇದ್ದರೆ ಧ್ಯಾನ ಸಹಿತವಾದ ತ್ಯಾಗ ಎಷ್ಟು ಶ್ರೇಷ್ಠ ಇರಬೇಕು ಆ ರೀತಿ ಅರ್ಥ ಮಾಡ್ಕೋಬೇಕೆ ಹೊರತು ಧ್ಯಾನಕ್ಕಿಂತ ಬರೀ ಫಲತ್ಯಾಗ ದೊಡ್ಡದು ಅಂತ ಅರ್ಥ ಅಲ್ಲ ಕಿಂತು ತದ್ಯುಕ್ತಸ್ಯ ಧ್ಯಾನಸ್ಯೈವ ಫಲತ್ಯಾಗಯುಕ್ತಸ್ಯೈವ ಧ್ಯಾನಸ್ಯೈವ ಅತಃ ಪೂರ್ವಸಂಗತತ್ವ ಪೂರ್ವಮೇವ ವ್ಯಾಖ್ಯಾನಂ ಯುಕ್ತ ಆದ್ದರಿಂದ ಹಿಂದೆ ಬಂದಿರೋದ್ರಿಂದನೇ ಹಿಂದೆ ಹೇಳಿದ ವ್ಯಾಖ್ಯಾನನೇ ಯುಕ್ತ ನದು ದ್ವಿತೀಯಂ ಅಸಂಗತೇರಿತ್ಯತಃ ಕೇವಲೇ ಆದ್ದರಿಂದ ಕೇವಲ ತ್ಯಾಗವೇ ಶ್ರೇಷ್ಠ ಅನ್ನು ಸರಿಯಲ್ಲ ಅಂತ ಹೇಳೋದಕ್ಕೆ ಕೇವಲ ತ್ಯಾಗ ಸ್ತುತಿರೇವಮಿ ಭವತಿ ಕೇವಲ ತ್ಯಾಗನ ಕೊಂಡಾಡದಂತೇನೂ ಆಯಿತು ಧ್ಯಾನನ ಭಾರಿ ಶ್ರೇಷ್ಠ ಅಂತ ಹೇಳದಂತೇನೂ ಆಯಿತು ಅದಕ್ಕೋಸ್ಕರ ಆ ಮಾತು ಬಂದಿದೆ ಯಥಾ ಅನೇನ ಭುತ್ತೇನ ಯುಕ್ತೋ ರಾಜ ರಿಪೂಣಾಂ ಜೇತಾ ನಾನ್ಯಥಾ ಇತ್ಯುಕ್ತೇ ಭೃತ್ಯಶ್ಚ ಸ್ತುತಿರ್ಲಭ್ಯತೆ ದೃಷ್ಟಾಂತ ಕೊಟ್ರು ಯಥಾ ಅನೇನ ಭೃತ್ತೇನ ಯುಕ್ತೋ ರಾಜ ರಿಪೂಣಾಂ ಜೇತಾ ನಾನ್ಯಥಾ ಇತ್ಯುಕ್ತೇ ಲಭ್ಯತೆ ಒಂದು ದೊಡ್ಡವ್ರ ಜೊತೆಗಿದ್ದ ಚಿಕ್ಕವನು ಗೆಲ್ತಾನೆ ಎಂಬುದು ಒಂದು ಮಾತು ಅಥವಾ ಚಿಕ್ಕವನ ಜೊತೆಗಿದ್ದ ದೊಡ್ಡವ್ರು ಗೆಲ್ತಾರೆ ಎಂಬುದು ಇನ್ನೊಂದು ಮಾತು ಅದರಲ್ಲಿ ಯಥಾ ಅನೇನ ಭೃತ್ತೇನ ಯುಕ್ತೋ ರಾಜ ಈ ಭೃತ್ಯರಿಂದ ಕೂಡಿದಂಥ ರಾಜ ರಿಪೂಣಾಂ ಜೇತಾ ಶತ್ರುಗಳನ್ನು ಗೆಲ್ತಾನೆ ನಾ ಅನ್ಯಥಾ ಇತ್ಯುಕ್ತಿ ಭೃತ್ಯಶ್ಚ ತೃತಿರ್ಲಭ್ಯತೆ ಇದರಲ್ಲಿ ಗೆಲ್ಲೋದು ರಾಜನಾದರೂ ಕೂಡ ಭೃತ್ಯನ ಸೇವೆ ಅದರಲ್ಲಿದೆ ಈ ಭೃತ್ಯ ಭಾರಿ ಶ್ರೇಷ್ಠ ಅನ್ನೋ ಅಭಿಪ್ರಾಯ ಆಗಿದೆಯೋ ಹಾಗೆ ಶ್ರೇಷ್ಠತ್ವ ಇರೋದು ಯಾರಿಗೆ ರಾಜನಿಗೆ ಆದರೆ ಉಳಿದವರಲ್ಲಿ ಭೃತ್ಯನಿಗೆ ಶ್ರೇಷ್ಠತ್ವ ಇದೆ ಅಷ್ಟೇ ಅರ್ಥ ಹೊರತು ಭೃತ್ಯನೇ ಶ್ರೇಷ್ಠ ಅಂತ ಅರ್ಥ ಹೇಗಾಗೋದಿಲ್ವೋ ಹಾಗೆ ಸರ್ವಕರ್ಮ ಫಲತ್ಯಾಗವೇ ಶ್ರೇಷ್ಠ ಅಲ್ಲ ಸರ್ವಕರ್ಮ ಫಲತ್ಯಾಗ ಕೃತವಾದ ಧ್ಯಾನ ಇನ್ನೂ ಶ್ರೇಷ್ಠ ಬರೀ ಧ್ಯಾನಕ್ಕಿಂತ ಆ ಧ್ಯಾನ ಶ್ರೇಷ್ಠ ಇಷ್ಟು ಹೇಳಿ ಮುಂದೆ ಅದ್ವೇಷ್ಟ ಸರ್ವಭೂತಾನಾಂ ತಥಾ ಏವಂ ಅಸ್ಮಿನ್ನಪಿ ವ್ಯಾಖ್ಯಾನೆ ಕೇವಲ ತ್ಯಾಗ ಸ್ಥಿತಿರ್ಯುಕ್ತ ಈ ರೀತಿ ಮಾಡಿದಾಗ ಕೇವಲ ತ್ಯಾಗಕ್ಕೆ ಸ್ತುತಿ ಧ್ಯಾನಕ್ಕೆ ಸರ್ವೋತ್ಕೃಷ್ಟತ್ವ ಎರಡು ಬಂತು ಧ್ಯಾನಸ್ಯ ಧ್ಯಾನಾಂತರಾಧಿಕ್ಕೆ ತತ್ ಸಹಾಯ್ಯಸ್ಯ ಹೇತುತ್ವೇನ ಉಕ್ತತ್ವಾದಿತ್ಯರ್ಥ ಒಂದು ಧ್ಯಾನಕ್ಕಿಂತ ಇನ್ನೊಂದು ಧ್ಯಾನ ಯಾತಕ್ಕೆ ಶ್ರೇಷ್ಠ ಅಂದರೆ ಒಂದು ಬರೀ ಧ್ಯಾನ ಇನ್ನೊಂದು ಸರ್ವಕರ್ಮ ಫಲ ತ್ಯಾಗಯುಕ್ತವಾದ ಧ್ಯಾನ ಆದಾಗ ಧ್ಯಾನದಲ್ಲೇ ತಾರತಮ್ಯ ಇದ್ದಾಗ ಅದಕ್ಕೆ ಶ್ರೇಷ್ಠತ್ವ ಬಂತು ಯಾವ್ದು ಭೃತ್ಯ ತ್ಯಾಗ ಭೃತ್ಯ ಇದ್ದಾಗ ಅಷ್ಟೇ ಹೊರತು ದೊಡ್ಡದು ಯಾವುದು ರಾಜನೇ ಧ್ಯಾನನೇ ಶ್ರೇಷ್ಠ ಧ್ಯಾನನೇ ಶ್ರೇಷ್ಠ ಅದು ತಾತ್ಪರ್ಯ ಸರ್ವಕರ್ಮ ಫಲ ತ್ಯಾಗ ಮಾಡಿದಲೆ ಧ್ಯಾನ ಪೂರ್ತಿ ಮಾಡೋಕ್ಕಾಗೋದು ಅದ್ರ ಒಟ್ಟು ಧ್ಯಾನದ ಉದ್ದೇಶ ಈ ಸಂಪೂರ್ಣ ಮನಸ್ಸಿನ ಕೇಂದ್ರೀಕರಣ ಅದಾಗಬೇಕಾದ್ರೆ ಸ್ವಲ್ಪ ಡೈವರ್ಷನ್ ಇದ್ರೂ ಮಾಡೋಕ್ಕಾಗೋದಿಲ್ಲ ಡೈವರ್ಷನ್ ಯಾತಕ್ಕೆ ಬರುತ್ತೆ ಮನುಷ್ಯನಿಗೆ ಫಲದ ಅಪೇಕ್ಷೆಯಿಂದ ಫಲದ ಅಪೇಕ್ಷೆ ಬಿಟ್ಬಿಟ್ಟಾಗ ಏನಾಯ್ತು ಅಲ್ಲಿಗೆ ಹೋತು ಅದು ನಿಶ್ಚಿಂತೆ ಅದೇ ತಾತ್ಪರ್ಯ ಅದ್ವೇಷ್ಟ ಅದಕ್ಕೇನೆ ಏಕಾಶುಪಾಸ ಯಾತಕ್ಕೆ ಮಾಡಿದ್ರು ಫಲತ್ಯಾಗ ಮಾಡಿದ್ರೆ ಹೇಗಿರುತ್ತೆ ನೋಡಿ ಅಂತ ಹೇಳೋದಕ್ಕೋಸ್ಕರ ಅಷ್ಟೇ ಫಲತ್ಯಾಗ ಮಾಡದೆ ಹೇಗಿರುತ್ತೆ ಏನು ಕೇಳಿದ್ರೆ ಇವತ್ತು ಊಟ ಇಲ್ಲ ಆದರೆ ನಿಶ್ಚಿತ ಆ ಕಡೆ ಅದಕ್ಕೆ ಟೈಮ್ ಅಡ್ಜಸ್ಟ್ ಮಾಡೋದು ಪ್ರಸಂಗನೇ ಬರೋದಿಲ್ಲ ಉಳಿದ ದಿವಸದಲ್ಲಿ ಆ ಥರ ಡೈವರ್ಷನ್ ಆಗೋದು ಇರೋದಿಲ್ಲ ಆದ್ದರಿಂದ ಪೂರ್ಣ ಸದ್ವಿನಿಯೋಗ ಆಗುತ್ತೆ ಅಂತ ಅರ್ಥ ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವ ಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮಿ ಹಿಂದೆ ಬಂದಿತ್ತು ನಿರ್ಮಮೋ ನಿರಹಂಕಾರ ಸಶಾಂತಿ ಮಧಿಗಚ್ಚೇತಿ ಅಂತ ಎಲ್ಲಿ ಬಂದಿತ್ತು ಎರಡನೇ ಅಧ್ಯಾಯದ ಕೊನೆಗೆ ಬಂದಿತ್ತು ಅದಾದ ತಕ್ಷಣ ಏಷಾ ಬ್ರಾಹ್ಮಿ ಸ್ಥಿತಿ ಅರ್ಥ ಬಂದಿತ್ತು ಅದ್ವೇಷ್ಟಂ ಮೈತ್ರ ಕರುಣ ಏವ ಚ ನಿರ್ಮಮ ನಿರಹಂಕಾರ ಸಮದುಃಖ ಸುಖ ಕ್ಷಮೀ ಅದು ಸರ್ವಭೂತಾನಾಂ ಅದ್ವೇಷ್ಟ ಯಾವ ಪ್ರಾಣಿಗಳ ಮೇಲೂ ದ್ವೇಷ ಇರಕೂಡುದು ಆದರೆ ಭೀಮಸೇನ ದೇವರು ದುರ್ಯೋಧನ ಮೇಲೆ ಭಾರಿ ದ್ವೇಷ ಇತ್ತು ಕೃಷ್ಣನಿಗೂ ಕೂಡ ವಿನಾಶಾಯಚ ದುಷ್ಕೃತಾಮ ಅಂತ ಹೇಳ್ತಾನಲ್ಲ ಅಂದರೆ ವೈಯಕ್ತಿಕ ದ್ವೇಷ ಇರಬಾರ್ದು. ಯಾವ ದ್ವೇಷ ಇರಬೇಕು? ತಾತ್ವಿಕ ದೋಷ ಇರಬೇಕು ಅಷ್ಟೇ ಹೊರತು ಪ್ರಿನ್ಸಿಪಲಿ ಅಪೋಸಿಮ್ ಅಂತ ಹೇಳಬೇಕು ಹೊರತು ಪರ್ಸನಲಿ ಅಪೋಸಿಮ್ ಅಂತ ಹೇಳಬಾರ್ದು. ಏನೂ ಕಾರಣ ಇಲ್ಲ, ಪರ್ಸನಲಿ ಐ ಡೋಂಟ್ ಲೈಕ್ ಅಂತ ಅದು ಬೆಲೆ ಅವನು ಮೋಸ. ಆದರೆ ಅವನು ನನಗೂ ಅವನಿಗೆ ಫ್ರೆಂಡ್ಶಿಪ್ ಭಾರಿ ಚೆನ್ನಾಗಿದೆ, ಬಟ್ ಈ ವಿಷಯದಲ್ಲಿ ಸರಿಯಲ್ಲ ಅಂತ ಹೇಳಿದರೆ ಅದು ಪ್ರಿನ್ಸಿಪಲಿ ಅಪೋಸ್ ಮಾಡೋದು, ಅದನ್ನು ಮಾಡಲೇಬೇಕು. ಆದರೆ ವೈಯಕ್ತಿಕ ಮಾಡಬಾರ್ದು. ಮೈತ್ರ, ಮೈತ್ರ ಅಂದರೆ ಮೈತ್ರ ಭಾವ ಇರಬೇಕು, ಎಲ್ಲರ ಜೊತೆಗೆ ಒಂದು ರೀತಿ ಸ್ನೇಹದ ಮನೋಭಾವ ಇರಬೇಕು. ಕರುಣಃ ಏವಚ, ಕಾರುಣ್ಯ ಇರಬೇಕು. ನಿರ್ಮಮಃ, ಮಮಕಾರ ಬಿಟ್ಟಿರಬೇಕು, ನಿರಹಂಗ ಇರಬೇಕು. ಸಮದುಃಖ ಸುಖ ಕ್ಷಮಿ, ಸುಖ ದುಃಖೇ ಸಮಯ ಕೃತ್ವ ಇದೆ. ಸಮದುಃಖ ಸುಖ ಕ್ಷಮಿ, ಸಮದುಃಖ ಸಮಸುಖ ಅಂದರೆ ಲೌಕಿಕ ಅದೇನು ಹೇಳಿದ್ರೆ ದುಃಖ ಇದ್ದುಕೊಂಡು ಸುಖ ಅಂತ ತಿಳ್ಕೊಡಿ ಅಂದರೆ ರಜ್ಜು ಸರ್ಪ ಜ್ಞಾನ ಶುಕ್ತಿರಹಿತ ಜ್ಞಾನ ಬಂದಾಗ ಆಯ್ತು ಅಷ್ಟೇ. ಸುಖ ದುಃಖ ಅಂತ ತಿಳ್ಕೊಳ್ಳೋದು ಸುಖ ದುಃಖ ಹಾಗಲ್ಲ. ದುಃಖ ಹೇಗೆ ಹೇಯನೋ ಸುಖನೂ ಹಾಗೆ ಹೇಯ. ಅರ್ಥ ಆಯ್ತಾ? ಪರೀಕ್ಷೆಗೆ ಹೋಗ್ತಿದ್ದಾರೆ ಅವನಿಗೆ ಪರೀಕ್ಷೆ ನಿಲ್ಲಿಸಬಾರ್ದು, ಅಥವಾ ಯಾರೋ ಬಂದು ಹೊಡೆದಕ್ಕೋರು ಪರೀಕ್ಷೆ ನಿಲ್ಲಿಸಬಾರ್ದು. ಯಾತಕ್ಕೆ? ಇಲ್ಲಿ ಹೊಡೆದ್ರೆ ದುಃಖ ಆಗುತ್ತೆ, ದುಡ್ಡು ಕೊಟ್ಟರೆ ಸುಖ ಆಗುತ್ತೆ. ಈ ಸುಖನೂ ಬೇಡ ದುಃಖನೂ ಬೇಡ, ಅದು ಯಾವುದು ಮುಖ್ಯ? ಈಗ ಪರೀಕ್ಷೆ ಮುಖ್ಯ. ಅಂದರೆ ದೇವರ ಸೇವೆಗೆ ಅಂತ ಹೊರಟಾಗ ಹೇಳಿದ ಮೈಂಡ್ ಡಿಸ್ಟರ್ಬ್ ಆಯಿತು, ದೇವ್ರ ಪೂಜೆ ಕ್ಯಾನ್ಸಲ್ ಮಾಡಿಬಿಟ್ಟ, ಅದು ಪದ್ಧತಿ ಆಯಿತು. ಆ ದುಃಖ ತಡ್ಕೋಬೇಕು. ಯಾಕೆ? ದೇವ್ರ ಪೂಜೆ ವಿಘ್ನ ಬರತಕ್ಕಂಥ ದುಃಖ ಗೆಲ್ಲಬೇಕು. ಇನ್ನೊಂದು ಸುಖ ಬಂತು ಭಾರಿ, ಯಾರೋ ಲಕ್ಷ ರೂಪಾಯಿ ಕೊಡ್ತೀವ್ರು ಪೂಜೆ ಬಿಟ್ಟು ಓಡೋಗ್ಬಿಟ್ಟ ಅಲ್ಲೇ ಸರಿ. ಏನು ನೋಡಿ, ಕೋಟಿ ಕೊಟ್ಟರು ಬರೋದಿಲ್ಲ, ಏನಾಡ್ಬೇಕಾಗ? ಇದು ದೇವ್ರ ಪೂಜೆ ಕೆಲಸ ಬಿಡ್ಲಕ್ಕೆ ಸಿಗೋದು, ಬಿಟ್ಟು ಹೋಗ್ತಿದ್ದಾರೆ ತಾನೆ ಗೊತ್ತಾಗಿರೋದು. ಸಂಬಳ ಜಾಸ್ತಿ ಬರುತ್ತೆ ಅದು ಬಿಟ್ಟು ಹೋಗ್ತಿಲ್ಲ ಈಗ, ಎಲ್ಲ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಆ ಥರ ತಪ್ಪ. ಏನು ಮಾಡಬೇಕು ಅಲ್ಲಿಗ? ಅದು ಧರ್ಮಕ್ಕೆ ವಿರೋಧ ಬರೋದಾದರೆ ಯಾವ ಸುಖ ನಮಗೆ ಬೇಡ. ಧರ್ಮಕ್ಕೆ ಅನುಕೂಲ ಆಗೋದಾದರೆ ಎಂಥ ದುಃಖ ಬೇಕಾದರೂ ಬರಲಿ. ಜಗನ್ನಾಥ ತತ್ವಸ್ವಾಲಿಯಲ್ಲಿ ಬರೀತಾರೆ, ನಿನ್ನ ವಿಸ್ಮೃತಿ ಕೊಡುವ ಸ್ವರ್ಗ ನನಗೆ ಬೇಡ, ನಿನ್ನ ಸ್ಮೃತಿ ಕೊಡೋ ನರಕ ಕೊಡು ಅಂತ ಹೇಳ್ತಾರೆ. ನಿನ್ನ ಮರೆಯೋದಾದರೆ ಸ್ವರ್ಗ ಕೊಟ್ಟರು ನನಗೆ ಬೇಕಿಲ್ಲ, ನೆನಪಾಗಲ್ಲ ನರಕ ಕೊಟ್ಟರು ಎಂಜಾಯ್ ಇಟ್ಟು ಅಂತ ಹೇಳ್ತಾರೆ. ತಾತ್ಪರ್ಯ ಏನು? ಸ್ವರ್ಗ ನರಕ ಮುಖ್ಯ ಅಲ್ಲ. ಏನು ಮುಖ್ಯ ಇಲ್ಲಿ? ದೇವರ ಸ್ಮರಣೆ ಮುಖ್ಯ. ಇವತ್ತು ಅದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಅರ್ಥ ಆಯ್ತಾ? ಸಣ್ಣ ಪುಟ್ಟ ಕೆಲಸಕ್ಕೋಸ್ಕರ ಏನು ಮಾಡ್ತಿದ್ದಾರೆ? ದೊಡ್ಡ ಧರ್ಮನೇ ತ್ಯಾಗ ಮಾಡಿಬಿಡ್ತಾರೆ. ಇಲ್ಲಿ ಧನಕ್ಕೋಸ್ಕರ ಏನು ತ್ಯಾಗ ಮಾಡ್ತಿದ್ದಾರೆ? ಧರ್ಮನ. ಅಲ್ಲೇನು ಹೇಳ್ತಾರೆ? ಧರ್ಮಕ್ಕೋಸ್ಕರ ಏನು ತ್ಯಾಗ ಮಾಡಬೇಕು? ಉಲ್ಟಪಲ್ಟಾಗಿದೆ ಈಗ. ಧರ್ಮತ್ಯಾಗ ದೊಡ್ಡದೋ ಧನತ್ಯಾಗ ದೊಡ್ಡದೋ? ಧನತ್ಯಾಗ ಮೆಟೀರಿಯಲ್ ಲಾಸ್, ಧರ್ಮತ್ಯಾಗ ಸ್ಪಿರಿಚುಯಲ್ ಲಾಸ್. ಗೊತ್ತಾಯ್ತಾ? ಸ್ಪಿರಿಚುಯಲ್ ಲಾಸ್ ಎಂಬುದು ಇನ್ಕ ಏನು ಕಾಂಪೆನ್ಸೇಟ್ ಆದರೆ ಇದನ್ನ ಏನು ಮಾಡೋದು? ಧನದ ಕಾನ್ಸೆಪ್ಟ್ ಕಾಂಪೆನ್ಸೇಟ್ ಮಾಡ್ಬೋದು, ಅದನ್ನು ಕಾಂಪೆನ್ಸೇಟ್ ಮಾಡಿ ಒಂದು ಸಂಧ್ಯಾನ ಬಿಟ್ಟ ಮತ್ತೆ ಅದು ಒನ್ಸ್ ಫಾರ್ ಆಲ್ ಗಾನ್. ಅವರ ಜೀವನದಲ್ಲಿ ಒಂದು ಸಂಧ್ಯಾವನ್ ಎಂಬುದು ಏನಾಯ್ತು? ಈಗ ಹೋಯ್ತು, ಒನ್ಸ್ ಫಾರ್ ಆಲ್ ಹೊಟ್ಟೆ ದುಡ್ಡು ಹೋಯ್ತು, ಮತ್ತೆ ಎರಡರಷ್ಟು ಬೇಕಾದ್ರೆ ತೊಗೋಬೋದು. ಬೇಕಾದ್ರೆ ಮೆಟೀರಿಯಲ್ ವ್ಯಾಲ್ಯೂಗೆ ನೀವು ವ್ಯಾಲ್ಯೂ ಮೆಟೀರಿಯಲ್ ಯಾವುದಕ್ಕೂ ವ್ಯಾಲ್ಯೂ ಕಟ್ಬೋದು, ಇದಕ್ಕೆ ವ್ಯಾಲ್ಯೂ ಕಟ್ಟಕ್ಕೆ ಬರೋದಿಲ್ಲ ಅಂತ ಮಾಡಬೇಕು. ಅದೆಲ್ಲ ನಮಗೆ ಹೇಳಿ ಜನಕ್ಕೆ ಅರ್ಥ ಆಗುತ್ತೆ, ಅರ್ಥ ಆಗೋದಿಲ್ಲ ಅಂತಲ್ಲ, ಹೇಳೋ ವ್ಯವಸ್ಥೆ ನಮ್ಮಲ್ಲಿಲ್ಲ. ಅರ್ಥ ಆಯ್ತಾ? ವ್ಯವಸ್ಥೆ ಇದ್ದರೆ ಎಷ್ಟೋ ಜನ ಇವತ್ತು ಕೂಡ ಪಾಪ ಅವ್ರು ಬಿಡಬೇ, ಅವ್ರು ಹೋಗಲೇಬೇಕು ಅಂತ ಹಠ ಇಲ್ಲ ಅವರಿಗೆ. ಅವ್ರು ಏನು ಮಾಡ್ತಾರೆ, ಫ್ರೀ ಡೇ ಗೊತ್ತಿಲ್ಲ ಅದರಿಂದಾಗಿನೇ. ಮೊನ್ನೆ ಯಾರೋ ಬಂದಿದ್ದ ವ್ಯಕ್ತಿ, ಪಾಪ ನನಗೆ ಗೊತ್ತಿಲ್ಲ, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿಬಿಟ್ಟಿದ್ದೀನಿ, ನಮ್ಮ ಮನೇಲಿ ವಾತಾವರಣ ಏನೇನೇನೂ ಇರಲಿಲ್ಲ, ನಂಗೆ ಗೊತ್ತೇ ಇರಲಿಲ್ಲ, ಈ ಮದುವೆ 10 ವರ್ಷದ ಗೊತ್ತಾಗ್ತಿದ್ದಾರೆ ನನಗೆ ಏನು ಮಾಡಲಿ ಅಂತ ಹೇಳಿದ್ರೆ 10 ವರ್ಷದ ಮೇಲೆ. ಅದಕ್ಕೆ ಯಾಕಂದ್ರೆ ಏನು ಗೊತ್ತಿಲ್ಲ, ಅವರೇ ಹೇಳಿಬಿಟ್ರು, ಏ ನೋಡಿ ಓಕೆ ಅಂತ ಹೇಳಿಬಿಟ್ರು ಅಂತೆ. ಅರ್ಥ ಆಯ್ತಾ? ಅದು ಇದು ಈಗ ದುಃಖ. ಈಗ ಕಾರಣ ಏನದಕ್ಕೆ? ಅದು ಏನು ಗೊತ್ತಿದ್ದಿಲ್ಲ ನನಗೆ, ಅಂಥದ್ದು ಕೇಸ್ ಎಷ್ಟಿದೆ ಲೆಕ್ಕನೇ ಇಲ್ಲ. ಆದ್ದರಿಂದ ಆ ಅರ್ಥದಲ್ಲಿ ವ್ಯವಸ್ಥೆ ಸಮ ದುಃಖ ಸುಖ ಕ್ಷಮಿ, ಮತ್ತೆ ಕ್ಷಮಾಳವಾಗಿರಬೇಕು. ತಪ್ಪೇ ಆಗ ತಪ್ಪು ತಪ್ಪೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಕೆಂಡ ಕಾಡೋದೇ ಬಿಟ್ಟಿದ್ರೆ ಸರಿ ಹೇಳ್ಬಿಟ್ಟಿದ್ದಾರೆ ದುಷ್ಟ ಅಂತಾರೆ. ಗೊತ್ತಿಲ್ಲ ಅಂತ ಕೆಂಡ ಬಿಟ್ಟಿದ್ರೆ ಬಿಡುತ್ತಾ? ಶಾಕ್ ಹೊಡಿಸ್ಕೊಳ್ಳೋರು ಯಾರು ಗೊತ್ತಿದ್ದು ಶಾಕ್ ಹೊಡಿಸ್ಕೊಳ್ಳೋರು ಇರ್ತಾರ? ಕೆಂಡ ಗೊತ್ತಿದ್ದು ಶಾಕ್ ಹೊಡಿಸ್ಕೊಂಡಿದ್ದೇನೆ ಎಷ್ಟರಲ್ಲಿ ಸಿಗ್ತಾರೆ ನಿಮಗೆ? ತಷ್ಟ ಹೇಳ್ತಾರೋ ಯೋ ಗೊತ್ತಿಲ್ಲ ಅಂತ ಇಮಿಡಿಯೇಟ್ಲಿ ಹೇಳ್ತಾ, ಆದ್ರೆ ಹೊಡಿತಾ ಇಲ್ಲ ಶಾಕ್ ಅವರಿಗೆ. ಆದ್ದರಿಂದ ಎಂದೂ ಕೂಡ ತಿಳುವಳಿಕೆ ಇಲ್ಲದೆ ತಪ್ಪು ಮಾಡಿದ್ರು ತಪ್ಪೇ. ಅದಕ್ಕೆ ಆಚಾರ ಬರೀತಾರೆ, ಅಥವಾ ಮೂರ್ಖಾಣಾಮ್ ನ ದೋಷ ಐತಿನ, ತಿಳುವಳಿಕೆ ಇಲ್ಲದವ್ರಿಗೆ ದೋಷ ಇಲ್ಲ ಅಂತ ಅರ್ಥ ಅಲ್ಲ, ತಪ್ಪಿದ್ದೇ ಇದೆ. ನಿಮಗೇನು ಮಾಡ್ಬೋದು ಈಗ? ರೂಲ್ಸ್ ಗೊತ್ತಿಲ್ಲ ತಪ್ಪು ಮಾಡಿದ, ಶಿಕ್ಷೆ ಕೊಡ್ತಾರೆ. ಏನು ಮಾಡಿ ಸ್ವಲ್ಪ ಏನು ಮಾಡೋದು? ಒಂದು ಸರ್ತಿ ಅಳಿಸಿರುತ್ತೆ, ಕಡಿಮೆ ಮಾಡೋದು ಅಷ್ಟೇ ಹೊರತು ಎಕ್ಸ್ಕ್ಯೂಸ್ ಇಲ್ಲ ಅದಕ್ಕೆ. ಹಾಂ, ಅವು ಎರಡೂ ರಿಪೀಟ್ ಮಾಡಿದ್ರೆ ಜಾಸ್ತಿ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾರು ಕರ್ತವ್ಯ? ದೊಡ್ಡವ್ರು ಏನಾದ್ರೂ ಈಗ ಆವ ದೊಡ್ಡವ್ರು ನಂಬಿಟ್ರು. ಹಾಂ ಹಾಂ, ಯಾಕಾಗೋದಿಲ್ಲ? ಪ್ರತಿ ಇಂಡಿವಿಜುವಲ್ ಅಷ್ಟೇ ಜವಾಬ್ದಾರಿ, ಬೇರೆ ಮನುಷ್ಯ ನೀವನ್ನ ಅದಕ್ಕೇನು ಏನು ಮಾಡಿದ್ದಾರೆ ಇವನಿಗೆ? ಅದಕ್ಕೆ ದೇವ್ರು ಏನು ಮಾಡಿದ್ದಾನೆ? ಗುರುಗಳು ಮಠ ದೇವಸ್ಥಾನ ಮಾಡಿದ್ರೆ ಅದಕ್ಕೇನೆ ಅಲ್ಲಿ ಅವ್ರಿಗೆ ಕೇಳಬೇಕು, ನಮ್ಮನ್ನು ಕೇಳಿದ್ರೆ ಅವ್ರಿಗೆ ಕೇಳ. ಯಾಕೆ ಸ್ಕೂಲಲ್ಲಿ ಪಾಠ ಕೇಳದೆ ಹೋದರೆ ಸ್ಕೂಲಲ್ಲಿ ಕೇಳಬೇಕು ಅಷ್ಟೇ ಹೊರತು ಬಲ್ಲಿ ಕೇಳ. ಮಿಸ್ಟೇಕೆ ಮಿಸ್ಟೇಕ್ ಒಟ್ಟು ಕಲೆಕ್ಟಿವ್ ಎರರ್ ಅದು, ಬಟ್ ಕಲೆಕ್ಟಿವ್ ಎರರ್ ಕಲೆಕ್ಟಿವ್ ಅನುಭವಿಸ್ಬೇಕು ಅಷ್ಟೇ, ಕಲೆಕ್ಟಿವ್ ಪನಿಷ್ಮೆಂಟ್ ಅಷ್ಟೇ ಹೊರತು ಎಕ್ಸ್ಕ್ಯೂಸ್ ಅಲ್ಲ. ಅದು ಅರ್ಥ ಮಾಡಿಕೊಂಡು ಹರಿಚಿತ್ತ ಅವೆಲ್ಲ ನೆಗೆಟಿವ್ ಆನ್ಸರ್ಸ್ ಅವು ನೆಗೆಟಿವ್ ಅದೆಲ್ಲ ಅಲ್ಲೇ ಅಲ್ಲ, ಅದು ಬೇರೆ ಅದು, ಅದು ಮಿಕ್ಸಪ್ ಮಾಡಬಾರ್ದು. ಈ ಸ್ವರೂಪ ಸರಿ ಇಲ್ಲ ಅಂತ ಹರಿಚಿತ್ತ ಬಂದಿಲ್ಲ ಅಷ್ಟೇ, ಯಾಕಂದ್ರೆ ಸ್ವರೂಪಕ್ಕೆ ಕೊನೆಗೆ ಹೋಗ್ಬೋದು. ಮೇಸ್ಟರ್ ಎಕ್ಸಾಮ್ ಅಂದ್ರೆ ಚಿತ್ತ ಹೌದು ಬಟ್ ಬರೆದಿಲ್ಲ ಇವನು, ಎಕ್ಸಾಮ್ ಅಂದ್ರೆ ಚಿತ್ತ ಎಷ್ಟು ಕೌಂಟ್ ಆಗುತ್ತೆ. ಅದಕ್ಕೆ ಸ್ವರೂಪ ಅನಾದಿಕರ್ಮ ಪ್ರಯತ್ನ ಮೂರನ್ನು ಮರಿಬಾರ್ದು ಯಾವಾಗ. ದ್ವಿತೀಯ ಅನಾದಿಕರ್ಮ ಇವ, ಮೂರನೇದು ಪ್ರಯತ್ನ. ಆಚಾರ ಸ್ಪಷ್ಟ ಹೇಳಿ ವಿನಾಯತ್ತಮ್ ನಹಾಟೋ ನಾಪಿ ಕರ್ಮ ಅಂತ ಹೇಳಿರೋದ್ರಿಂದ ಅದು ಎಕ್ಸ್ಕ್ಯೂಸ್ ಇಲ್ಲ. ನಾವು ಇಶ್ಯೂ ಅಲ್ಲೇ ಇರೋದು, ಇಶ್ಯೂ ಮಿಕ್ಸಪ್ ಮಾಡ್ಕೊಳಕ್ಕೆ ಹೋದ್ರೆ ಕನ್ಫ್ಯೂಷನ್ ಆಗುತ್ತೆ. ಮಿಕ್ಸಪ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಲೇಬೇಕು, ಮಾಡಲೇಬೇಕು. ನಾವು ವರ್ಷ ಆಮೇಲೆ ಮಾಡ್ತೀವಿ, ತಿಳುವಳಿಕೆ ಬಂದು ಮಾಡ್ತೀವಿ, ತಿಳುವಳಿಕೆ ಬಂದು ಮಾಡೋದು, ತಿಳುವಳಿಕೆನೇ ಬರೋದಿಲ್ಲ ಅವನಿಗೆ. ಆದ್ದರಿಂದ ಮತ್ತೆ ಹೇಳ್ತಾನೆ ಇರಬೇಕು, ಪ್ರಸಂಗ ಬಂದ ಲೈಟಾಗಿ ಶಿಕ್ಷೆನೂ ಕೊಡಬೇಕು. ಅದನ್ನು ಇಲ್ಲದೆ ಹೋದ್ರೆ ಮಾಡೋಕ್ಕಾಗಲ್ಲ. ಧರ್ಮಾಚರಣೆ ಹಾಗೆ, ಇವತ್ತು ಸ್ಕೂಲ್ ಕಾಲ ಲೇಟೇ ಬಂದುಬಿಟ್ರೆ ಏನು ಮಾಡ್ತಾರೆ, ಪನಿಷ್ಮೆಂಟ್ ಇದೇ ಇಲ್ಲ ಅವರಿಗೆ. ಪನಿಷ್ಮೆಂಟ್ ವೇರಿ ಆಗುತ್ತೆ ಅಷ್ಟೇ, ಚಿಕ್ಕ ಮಕ್ಕಳಿಗೆ ಕೊಡೋ ಪನಿಷ್ಮೆಂಟ್, ದೊಡ್ಡವ್ರಿಗೆ ಕೊಡೋ ಪನಿಷ್ಮೆಂಟ್ ಬೇರೆ ಅಷ್ಟೇ ಹೊರತು ಹೇಳಬೇಕಲ್ಲ. ಅದು ಬಿಟ್ಟಿದ್ದಕ್ಕೆಲ್ಲ ಹೋಯ್ತು ಇವತ್ತು. ಕ್ಷಮಿ ಸಂತುಷ್ಟ ಸತತಮ್ಯು, ಬೇರೆಯವ್ರಿಗೆ ಎಷ್ಟು ಗೊತ್ತಾ ನಿಮಗೆ, ನಿಮಗೆ ಆಶ್ಚರ್ಯ. ನಮ್ಮವರಿಗೆ ಧೈರ್ಯ ಇಲ್ಲ, ಬೇರೆ ಪೇಪರಲ್ಲಿ ನೋಡ್ತಿರ್ತೀರಿ ನೀವು. ಯಾರೋ ಒಬ್ಬ ದೇವಾಂಗದ ಸ್ವಾಮಿ ಅನೌನ್ಸ್ ಮಾಡ್ತಾರೆ, ನೀವು ಯಾರೂ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗಬೇಡಿ, ನಮ್ಮ ಮತ್ತು ನಮ್ಮ ರಿಲಿಜನ್ ಉಳಿಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ಯಾರು ಸ್ಟೇಟ್ಮೆಂಟ್ ನೋಡಿ ನಾನು ಅಂತ ಬೇಕಾರೆ ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಡೋದಿಲ್ಲ, ಆ ಥರ ಗುಟ್ಟಾಗಿ ಹೇಳ್ಬೋದೇ ಹೊರತು ಘಟ್ಟನೆ ಹೇಳಬೇಕಾದ್ರೆ ನಮ್ಮ ಬೆನಿಫಿಟ್ ನಮಗೆ ಬೇಕಾಗಿಲ್ಲ, ಧರ್ಮದ ಬೆನಿಫಿಟ್ ನಮಗೆ ಬೇಕು. ಆಸತ್ ಮುನಾಕ್ಸತ್ ಹೇಳಿದ್ರೆ ಆಗ ಅವ್ರಿಗೆ ಏನಾಚರಣೆ ಮಾಡ್ತಾರೆ. ಅದು ಅದಿಲ್ಲಲ್ಲ, ವ್ಯವಸ್ಥೆ ನಮ್ಮಲ್ಲಿ ಇಲ್ವಲ್ಲ. ಗುಟ್ಟಾಗಿ ಹೇಳೋದು ಬೇರೆ, ಓಪನ್ ಆಗಿ ಹೇಳೋದು ಬೇರೆ. ನಮಗೆ ಎಲ್ಲದಕ್ಕೆ ಯಾವ ಆಕರ್ಷಣೆ ಒಳಗಾಗಬೇಡಿ. ನೀವೀಗ ಮತ್ತೆ ಮತ್ತೆ ಬರ್ತಿರುತ್ತೆ ಅವ್ರ ಪೇಪರ್ನಲ್ಲಿ, ಜೋರ ಸ್ಟೇಟ್ಮೆಂಟ್ ಕೊಡ್ತಾರೆ ಅವ್ರು, ಎಂದೂ ಅವಕಾಶ ಕೊಡಬೇಡಿ, ನಮ್ಮ ಧರ್ಮ ಬಿಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಈ ಮಾತು ನಮಗೆ ತಿಳಿಯುತ್ತೆ. ಸಮ ದುಃಖ ಸುಖ ಕ್ಷಮಿ, ಅದು ಬೇರೆ ಲೌಕಿಕ ವಿರೋಧ ಮಾಡೋದಿಲ್ಲ. ಧರ್ಮದ ಬಿಟ್ಟು ಹೋಗೋದಕ್ಕೆ ಹೋಗಬೇಡಿ ಅಷ್ಟೇ. ಧರ್ಮಕ್ಕೆ ವಿರುದ್ಧ ಬರೋದಾರೆ ಎಷ್ಟು ಬೇಕಾದ್ರೂ ಮಾಡಿ. ಅದನ್ನು ಧರ್ಮ ವಿರುದ್ಧೋ ಭೂತೇಶೋ ಕಾಮೋಸ್ಮಿ ಭರತರ್ಷಭ ಬಂತು. ಎಲ್ಲಿ ಎಲ್ಲಿ ಬಂತದ? ಏಳನೇ ಅಧ್ಯಾಯದಲ್ಲೇ ಬಂದಿದೆ. ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ, ಧರ್ಮಕ್ಕೆ ವಿರುದ್ಧವಾಗದೇ ಇರತಕ್ಕಂತಹ ಕಾಮದಲ್ಲಿ ನಾನಿದ್ದೇನೆ ಅಂತ ಹೇಳ್ತಾರೆ. ಶ್ರೇಷ್ಠ ಅಂತ ವಿರುದ್ಧವಾದ ಕಾಮ ಇಲ್ಲ ಮಾಡುವಂತ, ಏನು ದೋಷನೇ ಇಲ್ಲ. ವಿರುದ್ಧವಾದ ಕಾಮನೆ ಬಂದರೆ ಅದು ಬಿಟ್ಬಿಡ್ಬೇಕು. ಅದ್ಯಾಕೆ ಮಾಡ್ತೀಯ? ಅದು ಧರ್ಮನೇ ಕಳ್ಕೊಳ್ಳೋದು ಯಾಕೆ ಮಾಡ್ಬೇಕೀಗ? ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ, ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ. ಹಾಗೆ ಸಂತುಷ್ಟ ತೃಪ್ತನಾಗಿರ್ಬೇಕು. ನಾವು ಏನು ಮಾಡ್ತಾರೆ, ಇನ್ನೊಬ್ಬನ ಕಂಪೇರ್ ಮಾಡ್ಕೊಂಡು ದುಃಖ ಪಡ್ತಾರೆ. ನೆಸಿಟಿ ನೋಡೋದೇ ಇಲ್ಲ ಅವನು, ಅವನಿಗೆ ಕಾರ್ ನನಗೆ ಕಾರ್, ಇವನಿಗೆ ಕಾರ್ ನೆಸಿಟಿ ಕಾಲಿದೆ ನನಗೆ ಪಾಪ, ವೀಲ್ ಚೇರ್ ನನಗೆಲ್ಲ ದುಃಖ ಪಟ್ಟರೆ ಏನರ್ಥ? ವೀಲ್ ಚೇರ್ ನಮಗೆಲ್ಲ ಅಂಬೋದು ಎಷ್ಟು ಬಂಗಾರದ ವೀಲ್ ಚೇರ್ ಕೊಟ್ಟರು ಕೂಡ ಕಾರಿಗೆ ಕಾಲಿಗೆ ಈಕ್ವಲ್ ಆಗುತ್ತೆ. ಅದು ಗೊತ್ತಾಯ್ತಾ? ರಕ್ತ ಖಚಿತವಾದ ವೀಲ್ ಚೇರ್ ಕೊಟ್ಟರು ಕೂಡ ಕಾಲಿನ ಸಮಾದ ಅಲ್ಲ. ಆ ಬಾಧೆ ನಮಗೆ ಬಂದರೆ ಇವತ್ತು ನಮಗೆ ಧರ್ಮದಲ್ಲಿ ನಾವು ಇದ್ದೇವೆ ಅಂದರೆ ಅದಕ್ಕಿಂತ ದೊಡ್ಡ ಆಸ್ತಿ ಇನ್ನೊಂದಿಲ್ಲ. ಇದು ಅದು ಬಿಟ್ಬಿಡ್ತಾನೆ, ಏನು ಮಾಡ್ತಾನೆ? ಅವ್ರು ಹಾಗಿದ್ದಾರೆ, ನಾವು ಯಾಕೆ ಹೇಗಿರಬೇಕು? ಅವ್ನು ನಾನು ಮಾಡ್ತೇನೆ, ಅದು ತಪ್ಪು. ಸಂತೃಪ್ತಿ ಏನು ಸಾಧನೆ ಮಾಡೋಕ್ಕೆ ಬರೋದಿಲ್ಲ. ಸತತಂ ಯೋಗಿ, ಸತತಂ ಯೋಗಿ, ಒಮ್ಮೆ ಒಂದೊಂದು ದಿವಸ ಅಲ್ಲ, ಸತತಂ ಸಂತುಷ್ಟ. ಸತತಂ ಅನ್ನೋ ಮಧ್ಯೆ ಇದೆ, ಎಲ್ಲ ಕಡೆ ಸೇರಿಸ್ಕೋಬೇಕಂತ. ಸತತಂ ಸಂತು, ಯಾವಾಗಲೂ ತೃಪ್ತನಾಗಿರ್ಬೇಕು. ಯೋಗಿ ಹೇಳಿ, ಒಬ್ಬನು ಯಾರು ಹೇಳಿದ, ನನ್ನ ಕಣ್ಣಿಲ್ದವನು ಬಂದಿದ್ದ, ಅವನು ಹೇಳಿದ, ನನಗೆ ಕಣ್ಣಿಲ್ಲ ಆದರೆ ದುಃಖ ಇಲ್ಲ, ಯಾಕೆಂದರೆ ನನ್ನ ಕಣ್ಣಿದ್ದು ಇಲ್ಲದೆ ಹೋದರೂ ಕೂಡ ನಾನು ಎಲ್ಲೆಲ್ಲೋ ಸೇರಿಸ್ಬಿಟ್ಟು ನನಗೆ ಓದಕ್ಕೆ ಬರುತ್ತೆ. ಪಾಪ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವ್ರು ಏನೂ ಬರ್ತಿಲ್ಲ, ಅವರಿಗಿಂತ ನಾನು ಭಾರಿ ಬೆಟರ್ ಅಂತ ಹೇಳಿದ. ಆ ಥರ ಕಂಪೇರ್ ಮಾಡ್ಕೋಬೇಕು. ಅದು ಹೇಳ್ತಾರೆ, ದುಃಖಿ ದುಃಖಾಧಿಕಂ ಪಶ್ಯೇತ್. ಭಾರಿ ದುಃಖ ಬಂದಾಗ ನಮಗಿಂತ ದುಃಖ ಪಡೋರು ಇದ್ದಾರೆ ಅಂತ ಗೊತ್ತಾದ್ರೆ ಏನಾಗುತ್ತಂತೆ? ಸ್ವಲ್ಪ ಸುಖ ಬಂದಾಗ ಉಬ್ಬಾರ್ದು, ನಮಗಿಂತ ಸುಖ ಪಡೋರು ಇದ್ದಾರೆ, ಅವಾಗ ಅಹಂಕಾರ ಹೋಗುತ್ತೆ, ಇಲ್ಲಿ ನಿರಾಶೆ ಹೋಗುತ್ತೆ. ಸೊ ನಿರಾಶೆ ಹೋಗ್ಲಿಕ್ಕಿದು, ಅಹಂಕಾರ ಬರೋದಕ್ಕದು. ಅದನ್ನೆಲ್ಲ ಮಾಡೋದಕ್ಕೆ ಸತತಂ ಸಂತುಷ್ಟ, ಸತತಂ ಯೋಗಿ, ಸತತ ಯೋಗಿ. ಮನೋಯೋಗ, ಯೋಗ ಅಂದರೆ ಕೂಡಿಸ್ಬೇಕು, ಎಲ್ಲಿ ದೇವರ ಕಡೆ ಮನಸ್ಸನ್ನು ಹಾಕಬೇಕು. ಯಥಾತ್ಮ, ಆತ್ಮ ಅಂದರೆ ದೇಹ ಮನಸ್ಸು ಎಲ್ಲ ನಿಗ್ರಹ ಮಾಡಬೇಕು. ದೃಢ ನಿಶ್ಚಯ, ನಿಶ್ಚಯದಲ್ಲಿ ಯಾವಾಗಲೂ ಏನಾವು ವೇವರಿಂಗ್ ಆಗಬಾರದು. ದೃಢ ನಿಶ್ಚಯ ಯಾವಾಗ ಬರುತ್ತೆ? ಪ್ರಮಾಣ ಸರಿಯಾಗಿ ಗೊತ್ತಿದ್ದಷ್ಟು ನಿಶ್ಚಯ ಚೆನ್ನಾಗಿ ಬರುತ್ತೆ. ಸೊ ಪ್ರಮಾಣ ಇಲ್ಲದೆ ಹೋದಾಗ ನಿಶ್ಚಯ ಬರೋದಿಲ್ಲ. ಅದಕ್ಕೆ ಪ್ರಮಾಣ ಪದ್ಧತಿ ಎಲ್ಲ ಓದ್ತಾ ಹೋದಂತೆ ಯಾವುದಕ್ಕೆ ಯಾವ ಪ್ರಮಾಣ ಅಪ್ಲೈ ಮಾಡಬೇಕು. ಇವತ್ತು ಬಸ್ ಎಷ್ಟೊತ್ತಿಗಿದೆ ವೇದ ನೋಡೋಣ ಅಂತ ಕೂತ್ಕೊಂಡ್ರೆ ಎಲ್ಲಿ ನೋಡ್ಬೇಕಾದ್ರೆ? ನಾವೀಗ ಬಸ್ ಟೈಮ್ ಟೇಬಲ್ ನೋಡ್ಬೇಕಷ್ಟೆ. ಏ ವೇದ ನೋಡಿದ್ ವೇದ ಬಂದಿಲ್ಲ ಅದರಿಂದ ಬಸ್ಗೆ ಹೋಗೋದೇ ಇಲ್ಲ, ತಪ್ಪದು. ಆಮೇಲೆ ಇದು ಲೌಕಿಕ ವಿಚಾರ, ಜಾಸ್ತಿ ವಿಚಾರ ಬಂತು. ಯಾರು ಶೇಕ್ಸ್ಪಿಯರ್ ಕೇಳೋಣ, ಶಾನ್ ಕೇಳೋಣ, ಅವ್ರು ಇನ್ಕಾಂಪಿಟೆಂಟ್ ಫೆಲೋಸ್, ಅವ್ರು ಕೇಳೋ ವಿಚಾರ ಅಲ್ಲ. ಅವ್ರ ಧರ್ಮಶಾಸ್ತ್ರ ನೋಡೋಣ ಅಂತ ಹೇಳಿದ್ರು. ಅದು ಸಂಬಂಧಪಟ್ಟ ರಿಲೆವೆಂಟ್ ಪ್ರೂಫ್ ಬೇಕು, ಇರ್ರೆಲೆವೆಂಟ್ ಪ್ರೂಫ್ ಅಲ್ಲ, ರಿಲೆವೆಂಟ್ ಪ್ರೂಫ್ ಬೇಕು. ಇವತ್ತು ಇರ್ರೆಲೆವೆಂಟ್ ಪ್ರೂಫ್ ಕೇಳಕ್ಕೆ ಶುರು ಮಾಡ್ತಾರೆ ಜನಗಳು. ಮಕ್ಳು ಏನೇನೋ ಸಿನಿಮಾ ಆ್ಯಕ್ಟರ್ ಎಕ್ಸಾಂಪಲ್ ಕೊಟ್ಬಿಡ್ತಾರೆ. ಅವನಾಗಿದ್ದ ನಾಯಕರು ಅಲ್ಲ, ಅವ್ನು ಯಾವ ಅಥಾರಿಟಿ ನಿನಗೆ? ಅವನು ಧರ್ಮಕ್ಕೆ ಅಥಾರಿಟಿನ, ಇದಕ್ಕೆ ಅದು ಏನು ಯಾವುದಕ್ಕೂ ಅಥಾರಿಟಿ ಅಲ್ಲ. ಅದನ್ನು ಹೇಳಿದ್ರೆ ಅರ್ಥ ಆಗುತ್ತೆ. ಅವನು ಮದ್ ಯಥಾತ್ಮ ದೃಢ ನಿಶ್ಚಯ ಮೈಯರ್ಪಿತ ಮನೋಬುದ್ಧಿ, ಮೈಯರ್ಪಿತ ಮನಃ ಮೈಯರ್ಪಿತ ಬುದ್ಧಿ, ನನ್ನ ಬುದ್ಧಿ ನನ್ನಲ್ಲಿ ಹಾಕು, ಬಹಳ ಬುದ್ಧಿ ಭಾರಿ ಇದೆ, ಎಲ್ಲೆಲ್ಲೋ ವೇಸ್ಟ್ ಮಾಡಬೇಡ, ಅದನ್ನ ಎಲ್ಲಿ ಹಾಕ್ಬೇಕು ಅದನ್ನ ಅದೇ ಹಾಕ್ಬೇಕು. ಅದು ಹೇಳಲಿಲ್ಲ, ದೇವ್ರ ಕಡೆ ಡೈವರ್ಟ್ ಮಾಡಿ, ಭಾರಿ ಬುದ್ಧಿವಂತ, ಎಲ್ಲೆಲ್ಲೋ ಉಪಯೋಗಿಸ್ತಾ ಇದ್ದಾನೆ. ಬುದ್ಧಿ ಏನಾಗ್ತಾ ಇದೆ ಇದೀಗ, ಬಿಟ್ಟು ನೀರು ಜೋರ ಬರ್ತಾ ಇದೆ, ಚರಂಡಿ ಬಿಡ್ತಾ ಇದ್ದಾನೆ. ಗದ್ದೆ ಬಿಟ್ಟಿದ್ರೆ, ಹೊಲಕ್ಕೆ ಬಿಟ್ಟರೆ ಬೆಳೆ ಬರ್ತಿತ್ತು, ಅಲ್ಲಿ ಬಿಟ್ಟ ಎಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೆ ನೀರು ಭಾರಿ ಬರುತ್ತೆ ಅಂತ ಹೇಳಿ ಮಿಸ್ಯೂಸ್ ಮಾಡಬಾರ. ಭಾರಿ ಬುದ್ಧಿವ ಲೌಕಿಕತೆಗೆ ಇನ್ವಾಲ್ವ್ ಆಗ್ಬಿಡ್ತ. ರಿಟೈರ್ ಆಗಿ ಬುದ್ಧಿ ಹೋಗೋ ಹೊತ್ತಲ್ಲಿ ಶಾಸ್ತ್ರಕ್ಕೆ ಬಂದ್ರೆ ಏನು ಮಾಡ್ಬೇಕು ಅದಕ್ಕೆ? ಆ ಕಾಲದಲ್ಲಿ ಅದು ಜೈತೀರ್ಥರಂತ ಬುದ್ಧಿವಂತರು ಬೇರೆ ಕಡೆ ಹೋಗಿದ್ರೆ, ಜಾಹೀರಂತರು ಬೇರೆ ಕಡೆ ಹೋಗಿದ್ರೆ, ಎಲ್ಲಿ ಬಂದ್ರೆ ಅವರು? ಅವ್ರು ಬಂದಿದ್ದು ಎಷ್ಟು ಇಡೀ ಸಮಾಜನೇ ಬದುಕಿ ಹೋಯ್ತು. ನಮ್ಮ ಬುದ್ಧಿಯೆಲ್ಲ ಸನ್ಮಾರ್ಗದಲ್ಲಿ, ಅದಕ್ಕೆ ಧಿಯೋ ಯೋನ ಪ್ರಚೋದಯ. ನಾವು ಬುದ್ಧಿಯನ್ನು ಪರಮಾತ್ಮ ಎಲ್ಲಿ ಪ್ರೇರೇಪಣೆ ಮಾಡಬೇಕೋ, ತನ್ನ ಬಗ್ಗೆ ಪ್ರೇರೇಪಣೆ ಮಾಡಬೇಕೆ ಹೊರತು ಲೋಕದ ಬಗ್ಗೆ ಅಲ್ಲ ಅಂತ ಪ್ರಾರ್ಥನೆ ಮಾಡಬೇಕು. ಯಥಾತ್ಮ ದೃಢ ನಿಶ್ಚಯ ಮೈಯರ್ಪಿತ ಮನೋ ಬುದ್ಧಿ. ಯಾವುದೇ ಒಂದು ಕೆಲಸ ಮಾಡಬೇಕು ಅದು ಮನಸ್ಸಲ್ಲಿರಬೇಕು, ಬುದ್ಧಿವಂತಿಕೆಯಿಂದ ಮಾಡಬೇಕು. ಅದೇ ಕೆಲಸ ದೇವ್ರ ಕಡೆ ಮೈ ನನ್ನಲ್ಲಿ ಅರ್ಪಿಸಿಬಿಟ್ಟು ಮಾಡಿದರೆ ಅವನು ಮದ್ಭಕ್ತ, ಅನುಭಕ್ತ ಅಂತ ಕರೀತೇವೆ. ಸಮೇ ಪ್ರಿಯ, ನನಗೆ ಅತ್ಯಂತ ಪ್ರಿಯನಾದವನು ಅವನೇನೆ. ಸಮೇ ಪ್ರಿಯ ಯಸ್ಮಾತ್ ನೋದ್ವಿಜತೆ ಲೋಕೋ, ಲೋಕಾತ್ ನೋದ್ವಿಜತೆ ಚಯ, ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತೋ ಯಹ ಸಚಮೇ ಪ್ರಿಯ. ಯಹ ವಿಸರ್ಗ ಬಿಟ್ಟು ಹೋಗ್ಬಿಟ್ಟಿದೆ, ಇರಬೇಕಲ್ಲಿ. ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತ ಯಹ ಸಚಮೇ ಪ್ರಿಯ. ಮತ್ತೆ ಅವನೇನಾಗಿ, ಯಸ್ಮಾತ್ ನಾ ಉದ್ವಿಜತೆ ಲೋಕ, ಲೋಕಾತ್ ನಾ ಉದ್ವಿಜತೆ ಚ ಯಹ. ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಅದು. ಲೋಕ ಯಸ್ಮಾತ್ ನಾ ಉದ್ವಿಜತೆ, ಜನರಿಗೆ ನಮ್ಮಿಂದ ತೊಂದರೆ ಆಗಬಾರ್ದು. ಅದು ಭಾರಿ ಇಂಪಾರ್ಟ್. ಮಡಿಬಿಡ್ತಾರೆ, ಓಡಾಡೋಕ್ಕೆ ಜಾಗಿಲ್ಲ ಮಾಡಿಬಿಡ್ತಾರೆ. ಅವನೇನು ಮಾಡ್ತಾರೆ? ತೂಕೊಂಡು ಹೋಗ್ತಾರೆ, ಬಿಡೋದಿಲ್ಲ ಅವ್ರು. ಅದಕ್ಕೆ ನಾವು ಮಡಿಯಾಗಿರಬೇಕು ಅಂತ ಹೇಳಿದರೆ, ಮಡಿ ಕೆಲಸ ಆಗ ನಾವು ಕೂಡ ಎಂಥ ಜಾಗ ಆರಿಸ್ಕೋಬೇಕು ಫಸ್ಟು. ಮಡಿಗೆ ಅನುಕೂಲ ಜಾಗ ನಾವು ಆರಿಸ್ಕೋಬೇಕು ಫಸ್ಟು. ಅಲ್ಲಿಗೂ ಬಂದರೆ ತಪ್ಪ ಒಂದು, ನಾವು ಆರಿಸ್ಕೊಳ್ಳೋ ಅಲ್ಲಿ ಆರಿಸ್ಕೊಂಡು ಜೋರು ಮಾಡಿದ್ರೆ ಏನಾಗುತ್ತದೋ. ಇವತ್ತು ನಮ್ಮ ನಾವು ಕಡಿಮೆ ಸಂಖ್ಯೆ ನಮ್ದು ಇರೋದ್ರಿಂದ ನಾವು ಯಾವಾಗ ಮಡಿ ಮಾಡೋಕ್ಕಾರೆ ಏನು ಮಾಡ್ಬೇಕು? ನಾವೀಗ ನಾವು ಸೇಫ್ ಆಗಿರಬೇಕಾದ್ರೆ ಆದಷ್ಟು ಬಯಲಿಗೆ ಬರದೇ ಇರೋದಾಗ ನಾವು ಆರಿಸ್ಕೊಂಡ್ಬಿಡ್ಬೇಕು. ಅಲ್ಲೇ ಜಾಗ ಆರಿಸ್ಕೊಳ್ಳೋದು ಬಯೋದು ಗಲಾಟೆ, ಪೂಜೆಗಿಂತ ಗಲಾಟೆನೇ ಜಾಸ್ತಿ ಆಗ್ಬಿಡುತ್ತೆ ಕೊನೆಗೆ. ಅದಕ್ಕೆ ಇನ್ನೊಬ್ಬರಿಂದ ಉದ್ಯೋಗಕ್ಕೆ ಒಳಗಾಗಬಾರ್ದು, ಇನ್ನೊಬ್ಬರು ಉದ್ಯೋಗಕ್ಕೆ ನಾವು ಒಳಗೆ ಮಾಡಬಾರ್ದು, ಅದು ಉಳಿದವ್ರ ಉದ್ಯೋಗಕ್ಕೆ ನಾವು ಕಾರಣ ಆಗಬಾರ್ದು, ನಮ್ಮ ಇನ್ನೊಬ್ಬರ ಉದ್ಯೋಗ ಇನ್ನೊಬ್ಬರದ ಕಾರ್ಯದಿಂದ ನಾವು ಉದ್ಯೋಗಕ್ಕೆ ಒಳಗಾಗಬಾರ್ದು. ಅರ್ಥ ಆಯ್ತಾ? ಎಸ್, ಅದೇ ಮೈಯರ್ ಯಸ್ಮಾನ್ ನಾವು ಉದ್ವಿಜತೆ ಲೋಕ. ಇವತ್ತು ಯಾತಕ್ಕೆ ಮನೆಯವರನ್ನು ಬೈತಾರೆ? ಉಳಿದವರು ತೊಂದರೆ ಕೊಡ್ತಾರೆ ಅಂತೇಳಿ. ತೊಂದರೆ ಕೊಡದೆ ಹೋದರೆ ಬಯೋ ನೆಸಿಟಿನೇ ಇಲ್ಲ. ಅವರಿಂದ ಅನುಕೂಲ ಜಾಸ್ತಿ ಆಗುತ್ತೆ, ಯಾರು ತೊಂದರೆ ಕೊಡೋದಿಲ್ಲ. ಅವ್ರೇನು ಮಾಡ್ತಾರೆ? ಯಾರು ಮಡಿ ಖಾಲಿ ಮಾಡಿ ಮನೆ ಖಾಲಿ ಮಾಡಬೇಕಾಗತ್ತೆ, ಅದಕ್ಕೆ ಅವ್ರು ಬರಲೇಬೇಡಿ ಅಂತಾರೆ, ನೀವು ಮಾಡಬೇಡಿ ಅಂತ ಹೇಳಿ. ಅವ್ರಿಂದ ಅನುಕೂಲ ಆಯಿತು ಅಂತ ಗೊತ್ತಾದ್ರೆ ಯಾರು ಬೇಡ ಅಂತ ಹೇಳ್ತಾರಾ? ಇದು ಆ ರೀತಿ ಇರಬೇಕು. ಮಡಿ ಬಗ್ಗೆ ಅಟ್ರಾಕ್ಷನ್ ಬರೋಕ್ಕಾಗಬೇಕು ಹೊರತು ರಿಪಲ್ಷನ್ ಬರೋಕ್ಕಾಗಬಾರ್ದು. ಲೋಕ ನಾ ಉದ್ವಿಜತೆ ಚಯಃ. ಇವತ್ತೇನು ಮಾಡ್ತಾರೆ? ಹಬ್ಬ, 4 ಗಂಟೆಗೆ ಊಟ, ಬೆಳಿಗ್ಗೆ ಉಪವಾಸ, ಏನಾದ್ರು ಹೋಟ್ಲಿಗೆ ಹೋಗಿ ತಿನ್ನಿರಿ ಅಂದ್ಬಿಟ್ರೆ ಏನು, ಏನು ದೊಡ್ಡ ವಿಚಾರ ಅದು? ಹಬ್ಬ ಮಾಡಿದಾಗಾಯ್ತು ಅದರಿಂದ. ಹಬ್ಬ ಲೇಟಾಗಿ ಊಟ ಮಾಡಿದ್ರೆ ಹಬ್ಬ ಅಂತ ಯಾರು ಹೇಳಿದ್ರಿ ಫಸ್ಟು? ಲೇಟಾಗಿ ಊಟ ಮಾಡಿದ ಹಬ್ಬ ಅಂತ ಕೆಲವು ಕಾನ್ಸೆಪ್ಟ್ ಅದು ತಪ್ಪು. ಅದೇ ಮಕ್ಕಳು ಇವತ್ತಾದರೂ ಹೊರಗೆ ತಿನ್ಬೇಕು ಅಂಬ ರೀತಿ ಇರಬೇಕು. ಅದು ಬಿಟ್ಟುಬಿಟ್ಟು ನಾವು ಬೇಗ ಮಾಡೋಕ್ಕಾಗೋದಿಲ್ಲ ಹೋಗು ಅಂತ ಕೇಳಿದರೆ ತಪ್ಪಾಗುತ್ತೆ. ಉಳಿದವ್ರನ್ನ ಮಿಸ್ಗೈಡ್ ಮಾಡಿದಾಗ ಅದು ಉದ್ಯೋಗ ಕೊಳ ಮಾಡಬಾರ್ದು. ಅವರು ಆಮೇಲೆ ಯಾಕಾರ ಹಬ್ಬ ಬಂತು ಅಂತ ಅವ್ರು ಬೈತಾರಾಗ, ಹಬ್ಬ ಯಾತಕ್ಕಾರ ಬಂತ ಏನೋ, ನಾನು ಹಬ್ಬ ಮಾಡೋದಿಲ್ಲ ಅಂತ ಶುರು ಮಾಡ್ತಾರೆ. ಹಬ್ಬದಿಂದ ಅನುಕೂಲ ಜಾಸ್ತಿ ಆದಾಗ ಮಾಡ್ತೇನೆ ಅಂತ ಹೇಳ್ತಾರೆ. ಆ ಅರ್ಥದಲ್ಲಿ ಯಸ್ಮಾನ್ ನಾವು ಉದ್ವಿಜತೆಯ ಲೋಕ. ಇವತ್ತು ಸಿಂಪಲ್ ವೆಹಿಕಲ್ ರೂಲ್ಸ್ ಆಗಿರುತ್ತಾರೆ, ರೋಡ್ ರೂಲ್ಸು, ಇನ್ನೊಬ್ಬರು ಟ್ರಾಫಿಕ್ ಡಿಸ್ಟರ್ಬ್ ಮಾಡಬಾರ್ದು. ಗೊತ್ತಾಯ್ತಾ? ಅವ್ರಿಗೆ ಮೇನ್ ಪಾಯಿಂಟ್ ಅಲ್ಲಿ ಲೈಸೆನ್ಸ್ ಕೊಡೋಕ್ಕಿಂತ ಮುಂಚೆ ಎಲ್ಲೆಲ್ಲೋ ಪಾರ್ಕ್ ಮಾಡಬಾರ್ದು, ಏನೇನೋ ಮಾಡಬಾರ್ದು, ತೊಂದರೆ ಕೊಡಬಾರ್ದು. ಅದು ತಾನು ಕಡಿಮೆ ಸ್ಪೀಡ್ ಇದ್ದರೆ ಜಾಗ ಕೊಟ್ಬಿಡ್ಬೇಕು. ಅವೆಲ್ಲ ಲೈಫ್ಗೆ ಅಪ್ಲೈ ಆಗೋ ರೂಲ್ಸ್ ಅವು. ಹೇಗೆ ರೋಡ್ ರೂಲ್, ರೋಡ್ ಅಂದರೆ ಪ್ರಯಾಣ ತಾನೇ, ಲೈಫ್ ಕೂಡ ಪ್ರಯಾಣ ದೇವ್ರ ಕಡೆಗೆ. ಆದ್ದರಿಂದ ಎಂದು ಕೂಡ ಕಡಿಮೆ ಉರಿದಿದ್ದಾಗ ಓವರ್ಟೇಕ್ ಮಾಡಬೇಕು, ಹೆಚ್ಚಿನವ್ರದ ಜಾಗ ಕೊಡಬೇಕು. ಸಿಂಪಲ್ ಅದು. ಚಿಕ್ಕವ್ರನ್ನ ಓವರ್ಟೇಕ್ ಮಾಡಬೇಕು, ದೊಡ್ಡವರಿಗೆ ನಾವು ಅವಕಾಶ ಕೊಟ್ಟು ನಾವು ಹಿಂದೆ ಹೋಗಬೇಕು. ಸಿಂಪಲ್ ಅದು. ರೋಡ್ ಬೇಗ ರೂಲ್ಸು ನಮ್ಮ ನಿತ್ಯ ಜೀವನ ವ್ಯತ್ಯಾಸನೇ ಇಲ್ಲ. ಯಾವ ರೋಡ್ ಎಲ್ಲ ರೂಲ್ಸ್ ಕೂಡ ಯಾವ ರೀತಿ ಇರುತ್ತದ? ನಾವು ಸ್ಪಿರಿಚುವಲ್ ರೂಲ್ಸ್ ಕಂಪ್ಯಾಟಿಬಲ್ ಆಗೇ ಇರುತ್ತೆ, ತಿಳಿತಾ? ಅದು ಮೆಕ್ಯಾನಿಕಲಿ ಫಾಲೋ ಮಾಡಬಾರ್ದು. ಇಲ್ಲೂ ಅರ್ಥ ಮಾಡ್ಕೋಬೇಕು. ಅವ್ನು ಹೇಗೆ ತಕ್ಷಣವೇ ನಿಲ್ಲಿಸ್ಬೇಕಾದ್ರೆ ಎಲ್ಲಿ ಮಧ್ಯೆ ನಿಲ್ಲಿಸ್ತಾರೆ? ರೋಡ್ ಮಧ್ಯೆ ನಿಲ್ಲಿಸ್ತಾನ? ನಿಲ್ಲಿಸ್ಬೇಕಾದ್ರೆ ಏನು ಮಾಡ್ತಾರೆ ಅವರು? ಸೈಡ್ ತೊಗೊಂಡು ನಿಲ್ಲಿಸ್ತಾರೆ. ಅದು ಕೂಡ ಉಳಿದವ್ರ ಟ್ರಾಫಿ ಏನು ಅಬ್ಲಫ್ಟ್ ಯೋಚನೆ ಮಾಡಿ ನಿಲ್ಲಿಸ್ತಾರೆ, ಅದು ಆಲ್ಟ್. ಅದೇ ರೀತಿ ಉಳಿದವ್ರಿಗೆ ತೊಂದರೆ ಆಗಬಾರ್ದು ಅನ್ನೋದು ಮೇನ್ ಕಾನ್ಸೆಪ್ಟ್. ಅದು ಅದೇ ರೀತಿ ಅವ್ನು ನಿಲ್ಲಿಸುವ ಇವನಿಗೆ ಭಾರಿ ಪ್ರಾಬ್ಲಮ್ ಹಾಕ್ಬಿಟ್ಟು ಆಟೋ ನಿಲ್ಲಿಸ್ಬಿಟ್ಟಿದ್ದಾರೆ. ಸಿಗ್ನಲ್ ಬಂದಿರುತ್ತೆ, ಅವ್ನು ಕಾರ್ ಕೆಟ್ಟೋಗಿ ನಿಂತು ಹೊರಟಿರ್ತಾ, ಇನ್ನೊಂದು ಒಂದೇ ಸಲ ನಡ್ತಿರ್ತಾ, ಇನ್ನು ಹೋಗಾಗಿಲ್ಲ, ಸೈಡ್ ಇಲ್ಲ, ಎಷ್ಟು ಸುಗ್ಗ ಆಗಿಬಿಡುತ್ತಾಗ. ಅವ್ನು ಮತ್ತೆ ಅವ್ನು ಪ್ಲಾನ್ ಮಾಡಿ ನಿಲ್ಲಿಸಿದ್ರೆ ಇಲ್ಲ ಇಲ್ಲ, ಕೆಲವರಂತೂ ಸುಳ್ಳೆ ಆಫ್ ಮಾಡ್ಕೊಂಡ್ಬಿಡ್ತಾರೆ, ಅದು ಆರೇ ಆಗೋದಿಲ್ಲ. ಅವ್ರಿಗೇನು ಎಷ್ಟಾದರೂ ಪೆಟ್ರೋಲ್ ಉಳಿಸ್ಲಿಕ್ಕೆ ಅಂತ ಹೋಗಿ ಟ್ರಾಫಿಕ್ ಜಾಮ್ ಮಾಡಿ ಕೂತ್ಬಿಡ್ತಾರೆ. ಅದೆಲ್ಲ ಮೊದಲೇ ಯೋಚನೆ ಮಾಡಬೇಕು. ಅವ್ರು ತನ್ನ ವೆಹಿಕಲ್ ಯೋಗ್ಯತೆ ಎಷ್ಟು, ಎಲ್ಲಿ ನಿಲ್ಲಿಸೋದು ಕ್ಷೇಮ, ಆ ಥರ ಯೋಚನೆ ಮಾಡೋದು ಹೇಗೆ? ವೆಹಿಕಲ್ ದೇಹ ಇದ್ದಾಗ ತಾನೆ, ದೇಹನೇ ಒಂದು ವೆಹಿಕಲ್ ಆದ್ದರಿಂದ ಅದ್ರ ಮೇಂಟೆನೆನ್ಸ್ ಅಷ್ಟೇ ಇಂಪಾರ್ಟೆಂಟ್. ಉದ್ಯೋಗಕ್ಕೆ ಕಾರಣವಾಗದಂಥ ಜೀವನ ಇರಬೇಕು. ಹರ್ಷಾವರ್ಷ ಭಯೋದ್ವೇಗೈ ಮುಕ್ತ ಸ ಯಹ ಸಚ ಮೇ ಪ್ರಿಯ ಸಮದುಃಖ ಸುಖ. ಇಲ್ಲಿ ಹೇಳಿ ಹರ್ಷಾವರ್ಷ ಭಯೋದ್ವೇಗೈ ಸಮದುಃಖ ಸುಖರಾಗೋದೊಂದು ಎಕ್ಸ್ಪ್ಲನೇಷನ್. ಇದು ಉದ್ವೇಗಕ್ಕೊಳಗಾಗೋದಿಲ್ಲ ಅಂಬದೇ ಅದನ್ನ ಗೆದ್ದಾಗಲೆಕ್ಕ. ಮುಕ್ತೋ ಯಹ ಸಚ ಮೇ ಪ್ರಿಯ, ಅದರಿಂದ ಪೂರ್ತಿ ಬಿಡುಗಡೆಯನ್ನು ಹೊಂದಿದವನು ನನಗೆ ಪ್ರಿಯನಾದವನು. ಅನಪೇಷ್ಠ ಶುಚಿರ್ದಕ್ಷ ಉದಾಸೀನೋ ಗತವ್ಯಥ. ಅನಪೇಷ್ಠ ಶುಚಿ ದಕ್ಷ, ಒಂದ್ಸರ್ತಿ ಬಾರೆ ಹಿಂದೆ ಒಂದು ಎಲ್ಲ ಶಿವಮೊಗ್ಗದಿಂದ ಚಿಕ್ಕಮಗಳೂರಿನಿಂದ ಶಿವಮೊಗ್ಗ ದಾರಿಯೊಳಗೆ ಮಧ್ಯೆ ಕಾಡು, ಆಗ ಬಸ್ನಲ್ಲಿ ಹೋಗ್ತಿದ್ದಾಗ ಬಸ್ ನಿಲ್ಲಿಸಿದೆ ಅವನು, ಎದುರುಗಡೆ ಬಂದು ನಿಲ್ಲಿಸಿದ. ಯಾಕೆಂದ್ರೆ ನಿನ್ನ ತಾಯಿ ಸತ್ತೋಗಿದ್ದಾಗ ಡ್ರೈವರ್ಗೆ ಹೇಳಿದ ಪಾಪ, ಗೊತ್ತಾಯ್ತಿಲ್ಲ. ಆ ಡ್ರೈವರ್ ಒಂದು 5 ನಿಮಿಷ ಹತ್ಕೋತ ಕೂತ್ಕೊಂಡಾಗಿದೆ. ಆಮೇಲೆ ಮುಂದೆ ಹೊರಟ, ನೀನು ಹೋಗು ನಾನು ಬೇರೆ ಏರ್ಪಾಡ್ತೀನಿಂದ ಈ ಅಡವಿಯೊಳಗೆ ನಿಲ್ಲಿಸಿ ಎಲ್ಲಿ ಹೋಗಲಿ ನಾನು ಇವ್ರನ್ನೆಲ್ಲ ಪಾಪ, ಅದಕ್ಕೆ ನಾನು ಮುಂದೆ ಒಂದು ಒಳ್ಳೆಯ ಸ್ಟ್ಯಾಪ್ ಕೊಟ್ಟು ಆಮೇಲೆ ಹೋಗ್ತೀನಿ ಅಂಥೇಳಿ ಶಿವಮೊಗ್ಗಕ್ಕೆ ಬಿಟ್ಟು ಹೋದ ಅವನು ಪಾಪ. ಇವತ್ತು ನೆನಪಿದೆ ಅವ್ರು ಮಾಡಿದ್ದು. ಅದು ಏನಾಯ್ತು ಅವನಿಗೆ, ಇಷ್ಟು ಜನ ಅಡವಿಯೊಳಗೆ ಸಿಕ್ಕಾಕೊಂಡ್ಬಿಟ್ರೆ ಎಷ್ಟು ಆಭಾಸ ಆಗುತ್ತೆ, ಅದಕ್ಕೆ ತನ್ನ ದುಃಖ ಬೇರೆ ಇಷ್ಟು ಜನದ ದುಃಖ ಬೇರೆ ಅಂಥೇಳಿ ಅವನು ಆ ತ್ಯಾಗ ಮಾಡ್ದ. ಅವ್ರಿಗೇನು ಭಾರಿ ಓದಿರೋದಿಲ್ಲ, ಎಷ್ಟು ಕಾನ್ಸೆಪ್ಟ್ ಇರುತ್ತೆ ಅವನಿಗೆ. ಎಷ್ಟೊತ್ತು ಆಕ್ಸಿಡೆಂಟ್ ಆಗೋದು ಗ್ಯಾರಂಟಿ ಆದಾಗ ತಾನು 10 ರೂಪಾಯಿ ಉಳಿದವ್ರು ಸೇವ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಹಿಂದೆ ಹೇಳಿದ್ದೆ ನಾನು, ಯಾರೋ ಸಾಮುಗಳು ಹೋಗ್ತಿದ್ದ ಕಾಲಕ್ಕೆ ಒಂದು ಅಡವಿ ಏನೋ ಹುಲಿ ಬಂದುಬಿಟ್ಟಿದೆ. ತಕ್ಷಣ ಇವ್ರು 3-4 ಜನ ಹೋಗ್ತಿದ್ದಾರೆ ಸ್ವಾಮಿಗಳ ಸೇವೆ. ಆ್ಯಕ್ಚುಲಿ ಫ್ಯಾಕ್ಟ್ ಅದು. ಅದು ಏನು ಹೇಗೆ ಉಳಿಸ್ಬೇಕು ಈಗ ಹುಲಿಯಿಂದ? ಆ ಸ್ವಾಮಿಗಳು ಫಸ್ಟ್ ಸ್ವಾಮಿ ಮಲಗಿ ಅಂತ ಮಲಗಿಸ್ಬಿಟ್ಟಿದ್ದಾರೆ, ಆಮೇಲೆ ತಾನು ಮಲಗಿದ್ದಾರೆ, ಮೇಲೆ ತನ್ನ ಮಗನ ಮಲಗಿಸಿದ್ದಾರೆ. ಹುಲಿ ಏನು ಮಾಡುತ್ತ? ಅಲ್ಲ ಅಲ್ಲ, ಫಸ್ಟು ತಾವಿನ ಬಳಸಿ, ಆಮೇಲೆ ತನ್ನ ಮಗನ ಬಳಸಿ, ಆಮೇಲೆ ತಾನು ಮಲಗಿದ್ದಾರೆ. ಯಾರು ನೆತ್ಕೊಂಡೋಯ್ತು ಹುಲಿ? ಅಂದರೆ ಸ್ವಾಮಿಗಳು ದೊಡ್ಡವರು, ಅವರು ಸೇವೆ ಮಾಡಿದ, ಮಗನ ಸೇವೆ ಮಾಡಿದ, ತಾನು ಪ್ರಾಣ ಕೊಟ್ಟ. ಅವ್ರ ಫ್ಯಾಮಿಲಿ ಇವತ್ತಿಗೂ ಇದೆ ಆ ರೀತಿ ಮಾಡಿದವ್ರು. ಆದ್ರಿಂದ ದೊಡ್ಡ ಸ್ವಾಮಿಗಳವ್ರು ಉಳಿಸಿದ. ಎಷ್ಟು ಪುಣ್ಯ ಬಂತ ಅವನಿಗೆ? ಒಬ್ಬ ಬರೀ ಲೈಫ್ ಸೇವ್ ಮಾಡೋದೇ ದೊಡ್ಡದು. ಅದು ಯಥೋದತ್ತ ಮನಂತಕಂ. ಆ ಕಾಲಕ್ಕೆ ಎಷ್ಟು ಇದ್ದಾರೆ ಯೋಚನೆ ಮಾಡಿದ್ದು, 6 ಮಗ ಬೋಡೆ ಬಿಟ್ಟರೆ ಮುಂದೆ ಹೋಗ್ತಿತ್ತು ಕತೆ. ಹೌದಲ್ಲ, ಆ ಕಾಲಕ್ಕೆ ಅವ್ರದ್ದಾರೆ ವಯಸ್ಸವ್ರ ಪ್ರಾಣ ಉಳಿಯುತ್ತೆ, ಸಮಾಜ ಉಳಿಯುತ್ತೆ. ಅದರಿಂದ ಆ ಥರ ಯೋಚನೆ ಮಾಡಿ ಆ ಟೈಮಿಗೆ, ಅದು ಯಾವ ಯೋಚನೆ ಮಾಡಿ ಉಪಯೋಗ ಇಲ್ಲ, ಆ ಟೈಮಿಗೆ ಹೊಡಿಬೇಕಲ್ಲ, ಭಾರಿ ಕಷ್ಟ. ಅದು ಎಲ್ಲ ಯಾವ ಸಾಧ್ಯ? ಹರ್ಷಾವರ್ಷ ಭಯೋದ್ವೇಗ, ಆ ತನಗೆ ಪ್ರಾಣ ಹೋಗೋದ್ರೂ ಅಷ್ಟು ಯೋಚನೆ ಮಾಡೋದಿದೆಯಲ್ಲ, ಆ ಹರ್ಷಾವರ್ಷಕ್ಕೆ ಒಳಗಾಗಿದ್ದು ಯೋಚನೆ ಮಾಡೋಕ್ಕೆ ಬರ್ತಿರಲಿಲ್ಲ. ಆ ಕಾಮ್ ಆಗಿದ್ದಕ್ಕೆ ಯೋಚನೆ ಮಾಡೋಕ್ಕೆ ಸಾಧ್ಯ ಆಯಿತು. ಆ ಕಾಲಕ್ಕೆ ರಿಲೇಟಿವ್ ಇಂಪಾರ್ಟೆನ್ಸ್ ಯಾವುದಕ್ಕೆ? ಒಂದನ್ನು ಕಳ್ಕೊಳ್ಳೋದು ಯಾವುದನ್ನು ಕಳ್ಕೋಬೇಕು? ಒಂದು ಮಾತಿದೆ, ಸರ್ವನಾಶೆ ಸಮುತ್ಪನ್ನೆ ಅರ್ಧಂ ತ್ಯಜತಿ ಪಂಡಿತ. ಸರ್ವನಾಶ ಬಂದಾಗ, ಇವತ್ತು ಹಾಕಿದಾರ ಟ್ಯಾಕ್ಸ್ನಲ್ಲಿ, ಡಿಪೇರ್ ಮಾಡಿದ್ರೆ ಅರ್ಧ ಟ್ಯಾಕ್ಸ್ ಕೊಟ್ಟರೆ ಸಾಕು ಆತ, ಆಮೇಲೆ ಡಬಲ್ ಕೊಡಬೇಕಾಗುತ್ತೆ. ಏನು ಮಾಡಿದ್ರೆ ಏನು ಮಾಡ್ತಾನೆ ಅವನೀಗ? ಬುದ್ಧಿವಂತ, ಅರ್ಧ ಹೋದ್ರೂ ಪರವಾಗಿಲ್ಲ, ಇನ್ನು ಅರ್ಧ ಉಳಿಯುತ್ತೆ ಅಂತ ಯೋಚನೆ ಮಾಡ್ತಾನೆ. ಆದಿತ್ಯ ಯೋಚನೆ ಮಾಡಿದರೆ ಹರ್ಷ ಅಮರ್ಷ ಭಯ ಉದ್ವೇಗೈ. ಹರ್ಷ ಅಂದರೆ ಹರ್ಷ, ಅಮರ್ಷ ಅಂದರೆ ಕ್ರೋಧ, ಕ್ರೋಧ ಅಮರ್ಷ ಅಂದರೆ ಕ್ರೋಧ, ಭಯ ಇನ್ನೊಬ್ಬರಿಂದ. ಅಲ್ಲಿ ಸುಖ ದುಃಖ ಹೇಳಿದ್ರೆ ಎಕ್ಸ್ಪ್ಲನೇಷನ್ ಇದು. ಹರ್ಷ ಅಮರ್ಷ ಭಯ ಉದ್ವೇಗ, ಅಲ್ಲಿ 2 ಹೇಳಿದ್ರೆ 4 ಹೇಳಿದಲ್ಲಿ ರಿಸಲ್ಟ್ಗಳೆಲ್ಲ ಹೇಳ್ತಾ ಬರ್ತಾರೆ. ಎಸ್ ಸಚ ಮೇ ಪ್ರಿ, ಅದರಿಂದ ಏನು ಅನುಕೂಲ ಅಂದರೆ ದೇವರ ಸೇವೆ ಮಾಡೋದು ವಿಘ್ನ ಬರದಂತೆ ನೋಡ್ಕೋತಾನೆ, ಆದ್ದರಿಂದ ಸಮಸ್ಯೆ ಇಲ್ಲ. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯಥ. ಅನಪೇಕ್ಷ ಇದೆ, ಯಾವ್ದು ಅಪೇಕ್ಷೆನೇ ಬಿಟ್ಟುಬಿಡ್ಬೇಕು. ಅಪೇಕ್ಷೆ ಇದ್ರೆ ತಾನೆ ಡಿಸಪಾಯಿಂಟ್ಮೆಂಟ್ ಆಗೋದು, ಡಿಸಪಾಯಿಂಟ್ಮೆಂಟು ಆಗೋದಿಲ್ಲ, ಕೆಲಸ ನಿಲ್ಲೋದು ಇಲ್ಲ. ಶುಚಿ ಹಿ ದಕ್ಷ, ಶುಚಿ ಹಿ ದಕ್ಷ, ಶುಚಿ ಅಂದರೆ ಮೈಡಿ ಮೈಲಿಗೆ ಕ್ಲೀನಾಗಿರಬೇಕು. ಮಳೆ ಹೊರಗಿನ ಕ್ಲೀನಾಗಿರೋ ಸ್ವಲ್ಪ ಅರ್ಥ ಆಗಿದೆ ಜನಗಳಿಗೆ, ಒಳಗೂ ಕ್ಲೀನ್ ಇರಬೇಕು. ಅಂತಃಶೌಚ ಬಹಿಶೌಚ ಅಂತ ಶೌಚ 2 ವಿಧ, ಅಂತಃಶೌಚ ಬಹಿಶ್ ಕೈಬಾಯಿ ಶುದ್ಧ ಅಂತ ಹೇಳ್ತಾರಲ್ಲ ಆ ಟೈಪ್. ಕೈಬಾಯಿ ಕೈ ತೊಳ್ಕೊಳ್ಳ ಲಜ್ಜ ತಗೋತಾನೆ ಅಂತ ಅರ್ಥನ? ಕೈ ಶುದ್ಧ, ಕೆಟ್ಟದನ್ನು ಮುಟ್ಟೋದೇ ಇಲ್ಲ, ಬಾಯಿ ಶುದ್ಧ, ಕೆಟ್ಟ ಮಾತಾಡೋದಿಲ್ಲ. ಅದಕ್ಕೆ ಅನಪೇಕ್ಷ ಶುಚಿ, ಈ ಶುಚಿ ಬೇಕಿದೆ. ಮಾತು ಹೇಳ್ತಾರೆ, ಸುಭಾಷಿತರು ಹೇಳ್ತಾರೆ, ಸರ್ವೇಷಾಮಪಿ ಶೌಚಾನಾಂ ಅರ್ಥ ಶೌಚಂ ವಿಶಿಷ್ಯತೆ. ಎಲ್ಲ ಶುದ್ಧಿಗಿಂತ ಹಣಕಾಸಿನಲ್ಲಿ ಶುದ್ಧ ಇರಬೇಕು ಅಂತ ಹೇಳ್ತಾರೆ. ಹಣಕಾಸಿನಲ್ಲಿ ಶುದ್ಧ ಇರಬೇಕು ಅಂದ್ರೆ ಏನರ್ಥ? ಕದಿಯೋದು ಮೋಸ ಮಾಡೋದು ಎಲ್ಲ ಇರಬಾರ್ದು ಅಂತ ಹೇಳೋದಕ್ಕೆ ಒಳ್ಳೆಯದು. ಎಲ್ಲ ಮಡಿಗಿಂತ ದೊಡ್ಡ ಮಡಿ ಅಂತ ಅರ್ಥ. ಶುಚಿ ಇರ್ತ ಉದಾ ದಕ್ಷ, ಇಷ್ಟು ಹೇಳಿ ಎಫಿಷಿಯನ್ಸಿ ಕಳ್ಕೋಬಾರ್ದು, ಎಫಿಷಿಯೆಂಟ್ ಆಗಿರ್ಬೇಕು. ದಕ್ಷ ಅಂದರೆ ಎಫಿಷಿಯೆಂಟ್. ಉದಾಸೀನ, ಅದು ಉದಾಸೀನ ವಿಚಾರ ಬಂದ ಕಾಲಕ್ಕೆ ಇನ್ವಾಲ್ವ್ಮೆಂಟ್ ಬೇಕಾಗಿಲ್ಲ. ಉದಾಸೀನ ಎಲ್ಲದಕ್ಕೂ ಉದಾಸೀನ ಅಲ್ಲ. ಯಾವುದು ನಮ್ಮ ಯಾರೋ ಜಗಳಾಡ್ತಿದ್ರು, ನಾವೇನು ಮಾಡಬೇಕಾಗ? ಯಾರ ವಿಷಯ ನಮಗೆ ಗೊತ್ತಿಲ್ಲ, ಯಾರು ಸರಿ ಯಾರು ತಪ್ಪು ಗೊತ್ತಿಲ್ಲ, ಏನು ಮಾಡಬೇಕಾಗ? ನ್ಯೂಟ್ರಲ್ ಆಗಿರಬೇಕೆ ಹೊರತು ಇದಕ್ಕಿಂತ ಒಂದು ಪಕ್ಷ ವಹಿಸಿಬಿಟ್ರೆ ತಪ್ಪಾಗುತ್ತೆ. ಇದೆಲ್ಲ ಮೇಲಿನ ಸ್ಥಾನಕ್ಕೆ ಹೋದಂತೆಲ್ಲ ಆ ಗುಣ ಬೆಳೆಸ್ಕೋಬೇಕು. ಗತವ್ಯಥ 2 ವ್ಯಥೆ, ಗತವ್ಯಥ ಎಂದು ಕೂಡ ವ್ಯಥೆಯನ್ನು ಹೊಂದಬಾರ್ದು. ವ್ಯಥೆ ಅರ್ಜುನ ವ್ಯಥಿತ, ವ್ಯಥಿತನಾಗ್ಲಿಕ್ಕೆ ಹೋಗಬಾರ್ದು. ಆ್ಯಕ್ಟಿವ್ ಆಗಿರೋದು ಆಗೋಗಿ ತಪ್ಪಾಗೋಗ್ಬಿಟ್ರೆ ಮುಗೀತು, ಅದ್ರ ಬಗ್ಗೆ ಕರೆಕ್ಟ್ ಮಾಡ್ಕೊಂಡು ಯೋಚನೆ ಮಾಡಬೇಕೆ ಹೊರತು ವ್ಯಥೆ ಮಾಡ್ತಾ ಕೂತ್ಕೊಂಡು ಸೊಲ್ಯೂಷನ್ ಅಲ್ಲ. ವ್ಯಥೆ ಯಾವುದ್ರಲ್ಲಿ ನಿಂಡಾಗಬೇಕು? ಪರಿಹಾರದಲ್ಲೇ ಹೊರತು ಸುಮ್ಮನೆ ನೆಗೆಟಿವ್ ಆಗಿದ್ದರೆ ಉಪಯೋಗಕ್ಕೆ ಬರೋದಿಲ್ಲ. ಅಥವಾ ಅಗತವ್ಯಥ ಇನ್ನೊಂದು ಅರ್ಥ, ಗತವ್ಯ ಅಗತವ್ಯಥ ಗತವ್ಯಥರ ಬಗ್ಗೆ ಯೋಚನೆ ಮಾಡಬೇಡಿ. ಕೈಮೀರಿ ಹೋದಂತೆ ಕೃಷ್ಣಾರ್ಪಣ ಅಂತಾರಲ್ಲಾಗುತ್ತೆ, ಯೋಚನೆ ಮಾಡ ಹಾಗಿಲ್ಲ. ಅದಕ್ಕೆ ಅಂಥ ವ್ಯಥೆಯನ್ನು ಬಿಟ್ಟವನಾಗಬೇಕು. ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ, ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ಇದು ಭಾರಿ ಪದ್ಧತಿ ಕೆಲಸ. ಎಂಥ ವಾಕ್ಯ ಇದೆ ಅದು? ಎಲ್ಲ ಆರಂಭ ಕೈಬಿಟ್ಟು ಕೂತ್ಬಿಡಬೇಕು ಅಂತ ಹೇಳ್ತಾರೆ. ಸರ್ವ ಆರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ, ಎಲ್ಲ ಆರಂಭವನ್ನು ಬಿಟ್ಟು ಕೂತವನಿರ್ತಾನಲ್ಲ ಅವನಲ್ಲಿ ಭಾರಿ ಪ್ರಿಯನಾದ ಭಕ್ತ. ಭಯಂಕರ ಸೋಮಾರಿ ಭಾರಿ ಭಯಭಕ್ತನಾಗಿ ಬಿಡ್ತಾನೆ. ಅದಕ್ಕೆಲ್ಲ ಅರ್ಥ ಹೇಳ್ತಾರೆ ಆಚಾರ್ಯ. ಯೋ ನ ಹೃಷ್ಯತಿ ನ ದ್ವೇಷ್ಟಿ, ನೋಡಿ, ಯೋ ಅನ ಹರ್ಷಾವರ್ಷ ಭಯೋದ್ವೇಗ ಹಿ ಒಂದು, ಇನ್ನೊಂದು ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ. ಯಹ ನ ಹೃಷ್ಯತಿ, ಭೌತಿಕ ಸುಖವನ್ನು ಹೊಂದಿ ಯಾವನು ಸಂತೋಷ ಪಡೋದಿಲ್ಲ. ನೋಡಿ, ಹರ್ಷ ಪಡಬಾರದು ಅಂತಾರೆ, ನಗು ಬರೋ ರೋಜಿಸುವರೋ ನಾಟ್ಯ ಮಾಡೋದು ಅಂತಾರೆ, ಮತ್ತೆ ಪಡಬಾರದು ಹರ್ಷ ಪಡಿ ಅಂತ ಅಲ್ಲಿ ಹೇಳ್ತಾರೆ. ಅಂದರೆ ಲೌಕಿಕ ವಿಚಾರ ಬಂದಾಗ ಹರ್ಷ ಪಡ್ಲಕ್ಕೆ ಹೋಗಬಾರದು. ಆಮೇಲೆ ನ ದ್ವೇಷ್ಟಿ, ಯಾವುದೋ ಒಂದು ಅಪ್ರಿಯವಾದ ವಿಚಾರ ಅಂಥೇಳಿ ಸಂಧ್ಯಾ ಯಾತಕಾರ ಬಂತಪ್ಪ ವಿಹಿತವನ್ನು ದ್ವೇಷ ಮಾಡಬಾರ್ದು. ಗ್ರಹಣ ಯಾತಕ್ಕೆ ಬಂತೋ ಏನೋ, ಮತ್ತು ಒಂದು ಊಟ ಕಟ್ಟಾಗುತ್ತೆ. ಯಾವುದೇ ಗ್ರಹಣದ ಕಾಲಕ್ಕೆ ಏನಾಗಬೇಕು? ಎರಡು ಊಟರು ಬರೋ ಗ್ರಹಣ ಬರೋದಿಲ್ಲ. ಈ ಸತ್ವ ಗ್ರಹಣ ಬಂದುಬಿಟ್ಟಿದೆ, ಹೇಗಿದೆ ಗೊತ್ತಾ? ಅದು ಮೊದಲು ಮಾಡ್ಬೋದು, ಆಮೇಲೆ ಆ ಥರ ಬಂದುಬಿಟ್ಟಿದೆ. ಅವ ಏನು ಮಾಡಿದಾರೆ ಪಂಚಾಂಗದಲ್ಲಿ ಅಂದರೆ, ಯಾವ್ದಾರು ಒಂದು ಆಪ್ಟ್ ಮಾಡಿಕೊಳ್ಳಿ, ಬೆಳಿಗ್ಗೆ ಮಾಡಿದ ರಾತ್ರಿ ಮಾಡಿಬಿಡಿ, ರಾತ್ರಿ ಬೆಳಗ್ಗೆ ಮಾಡಿ, ಯಾಕೆ ಬಂದು ಗ್ರಹಣದಲ್ಲಿ ಏನಾಗಬೇಕು? ಒಂದು ಊಟ ಮಿಸ್ ಆಗಲೇಬೇಕು ಅದು, ತಿಳಿತಾ? ಅದಕ್ಕೆ ಬೈಕೊಡು, ಇವತ್ತು ಒಂದು ಮಿಸ್ ಮಾಡಿಬಿಡುತ್ತೆ ಅಂತ. ಅದು ಧರ್ಮ ಕಾರ್ಯ ಬಂದಾಗ ಏನು ಮಾಡಬಾರದು? ದ್ವೇಷ ಮಾಡಿ, ಏಕಾಶಿ ಯಾತಕ್ಕೆ ಬರುತ್ತೋ ಏನೋ, ರಥ ಯಾತಕ್ಕೆ ಬರುತ್ತೋ ಏನೋ, ಹಾಗೆಲ್ಲ ಬೈಬಾರದು. ನಾನು ಡಿಫಿಕಲ್ಟ್ ಕ್ವಶನ್ ಅಂತ ಬೈದರೆ ಫೇಲ್ ಆಗ್ತಾರೆ ಅಷ್ಟೇ. ಇವನು ಡಿಫಿಕಲ್ಟೋ ಈಸಿನೋ ಏನು ಮಾಡಬೇಕು? ಡಿಫಿಕಲ್ಟ್ ಅಂತೇಳಿ ಬರಲಿಲ್ಲ, ಈಸಿ ಅಂತೂ ಬರಲಿಲ್ಲ. ಯಾಕೆ? ಭಾಳ ಸುಲಭ ಏನು ಬರೆಯೋದು ಬಿಟ್ಬಿಟ್ಟ, ಭಾರಿ ಕಷ್ಟ ಏನು ಬರೆಯೋದು ಬಿಟ್ಬಿಟ್ಟ, ಕೊನೆ ಫೇಲ್. ಹೇಗಂದು ಬರೀಲೇಬೇಕು, ಉತ್ತರ ಹಾಗೆ ಬರೀಬೇಕು. ನಾನು ನಶೋಚತಿ, ಅದೇ ಅಶೋಚ ನನ್ವ ಶೋಚಸ್ತ್ವಂ, ಅಯ್ಯೋ ಯಾವುದು ಇರಲವೆಂಟೋ ಅದ್ರ ಬಗ್ಗೆ ಶೋಕ ಮಾಡ್ತಾ ಕೂಡಬಾರದು. ನಕಾಂಕ್ಷತಿ, ಅಯೋಗ್ಯ ಪದಾರ್ಥ ಇಷ್ಟಪಡಲಿಕ್ಕೆ ಹೋಗಬಾರ್ದು, ಅಯೋಗ್ಯ ಪದಾರ್ಥಗಳನ್ನು ಬಯಸಬಾರ್ದು. ಶುಭಾಶುಭ ಪರಿತ್ಯಾಗಿ, ಶುಭ ಅಶುಭ ಲೌಕಿಕವಾದಂಥ ಶುಭವೇ ಆಗಲಿ ಅಶುಭವೇ ಆಗಲಿ ಪರಿತ್ಯಾಗ ಮಾಡಬೇಕು. ಯಾರದೋ ಮದುವೆ, ಮದುವೆ ಶುಭ ಕಾರ್ಯನ ಅಶುಭ ಕಾರ್ಯನ? ಶುಭ ಕಾರ್ಯ. ಇವರಿಗೆ ಸಂಬಂಧಪಟ್ಟಿದ್ದಲ್ಲ, ಸಾಕ ಮಾಡಿ. ಯಾರದೋ ಮದುವೆಗೆ ಹೋಗ್ಬಿಡೋದು, ಯಾರ ಕಡೆ ಅಂತೇಳಿ ಗಡ್ಡಿ ಕಡೆ ಎತ್ತವ್ರು ಹೆಣ್ಣು ಕಡೆ ಅಂತ ಹೇಳಿದ್ರು ಕುತ್ಕೊಂಡ್ಬಿಟ್ರೆ ಅವ್ನು ಮುಖ್ಯ ಎರಡು ಕಡೆಯೂ ಅಲ್ಲ, ಊಟಕ್ಕೆ ಮದುವೆನ ಊಟಕ್ಕೆ ಹೋಗ್ಬಿಟ್ಟಿರ್ತಾನೆ. ಅದು ಎಂಥ ಶುಭ ಸಮಾರಂಭ ಆದರೂ ಕೂಡ ನಮ್ಮ ದೇವ್ರ ಪೂಜಾದಿಗಳು ವಿಘ್ನ ಬರುತ್ತಾದ್ರೆ ಹೋಗಬೇಡಿ. ಅರ್ಥ ಆಯ್ತಾ? ಇವತ್ತು ಆಫೀಸ್ ಬಿಟ್ಟು ಪರೀಕ್ಷೆ ಬಿಟ್ಟು ಯಾವ್ದಾರು ಇರ್ತಾರೆ, ಯಾರು ಈ ರೀತಿ ಕರೆಯೋರಿದ್ದಾರಾ? ಯಾರೋ ಕರ್ಲಕ್ಕೆ ಬಂದರು, ಪರೀಕ್ಷೆ ಇದೆ ಅಂತ ಬಿಟ್ಟು ಬರೋಗಿಲ್ಲ ಬಾ ಅಂತ ಯಾರೋ ಕರೆಯೋರಿದ್ದಾರಾ? ಯಾರು ಏನನ್ನೋದಿಲ್ಲಾಗ, ಅವ್ರು ಏನು ಓದಿಲ್ಲ ಅಥವಾ ಓದಿದ್ರು ಪರೀಕ್ಷೆ ಹೋಗುತ್ತೆ ಹೇಳ್ತಾರೆ. ನೀವು ಓದಿರೋದು ಅಷ್ಟರಲ್ಲೇ ಇದೆ, ಯಾಕೆ ಪರೀಕ್ಷೆ ಹೋಗುತ್ತೆ ಅಂತ ಹೇಳೋದಿಲ್ಲ. ಮತ್ತೆ ಯಾಕೆ ಪರೀಕ್ಷೆ ಅಂದರೆ ಹೋಗಿ ಬಾ, ಓದಿರೋಷ್ಟು ಯಾರು ಪರೀಕ್ಷೆ ಕುಡ್ದಿದ್ದವರು ಪಾಸ್ ಆಗೋ ಕಾಲ ಇದು, ಆದರೂ ಆಗ್ಬೋದು ಹೋಗುತ್ತೆ ಕಳಿಸ್ತಾರೆ. ಗೊತ್ತಾನೆ, ಅದು ಪರೀಕ್ಷೆ ಅಂತ ಹೇಳಿದಾಗ ಎಂಥವನಿಗೂ ಹೇಗೆ ದೇವ್ರ ಪೂಜೆ ಮಾಡ್ತೀನಿ ನಾನು ಕೂತಿರ್ತಾರೆ. ನಾವೇನು ಅನ್ಬೇಕಾಗ, ಏನು ಮಹಾದೇವ್ರ ಪೂಜೆ ಬಿಡಯ್ಯ ನನಗೆ ಜಾಗ ಬಿಡು ಅಂತ ಕೇಳಬಾರ್ದು. ಅದಕ್ಕೆ ಅಟ್ಟಾರು ಮಾಡ್ತಾನಲ್ಲ, ಅದಕ್ಕೆ ಸಂತೋಷ ಪಡಬೇಕೆ ಹೊರತು ನೀನೇ ಮಹಾದೇವ್ರ ಪೂಜೆ ಮಾಡ್ತೀನಿ ಅಂತ ಅನ್ಲಕ್ಕೆ ಹೋಗಬಾರ್ದು. ಒಳ್ಳೆ ಕೆಲಸ, ಕೆಟ್ಟ ಕೆಲಸನ ಎಷ್ಟು ದೊಡ್ಡದಾದ್ರೂ ಮಾಡಲಿಕ್ಕೆ ಬಿಡಬಾರ್ದು. ಆ ಥರ ಯೋಚನೆ ಮಾಡಿದರೆ ಶುಭ ಅಶುಭ ಪರಿತ್ಯಾಗಿ ಇದನ್ನು ಯಾವಾಗ ಯೋಚನೆ ಮಾಡಬೇಕು? ಅಂತ ಒಳ್ಳೇದನ್ನು ಬಿಟ್ಬಿಡ್ತಾರೆ ಅಂತ ಕೇಳಿದರೆ ತಪ್ಪದು. ಮತ್ತು ಹಾಗೆ ತಾನೆ ಎಂಟು ಆಪರ್ಚುನಿಟಿ ಸಿಕ್ಕಿದೆ, ಅದನ್ನು ಬಿಟ್ಬಿಟ್ರೆ ಹೇಗೆ ಬಂತು? ಧರ್ಮ ಗಿರ್ಮ ಅಂತ ಬಿಟ್ಕೊಂಡ್ಬಿಟ್ರೆ ಅಥವಾ ಒಳ್ಳೆ ಪೋಸ್ಟ್ ಮಿಸ್ ಆಗುತ್ತೆ ಅಂದ್ಬಿಡ್ತಾರೆ. ತಪ್ಪದು. ಎಂಥ ಶುಭ ಕೆಲಸ ಆಗಿದ್ದರೂ ಕೂಡ ಧರ್ಮಕ್ಕೆ ವಿರೋಧಿ ಆದರೆ ಏನು ಮಾಡಬೇಕು? ಅದನ್ನು ಬಿಟ್ಬಿಡ್ಬೇಕು. ಅಶುಭ ಯುದ್ಧ ಅಶುಭ, ಎಷ್ಟೋ ಜನ ಸಾಯ್ತಾರೆ ಆದರೂ ಕೂಡ ಏನದು? ಬೆಳಗ್ಗೆ ಡಾಕ್ಟ್ರ್ ಪಾಪ ಆಪರೇಷನ್ ಮಾಡ್ತಾರೆ, ಶುಭನ ಎಷ್ಟೊತ್ತು ಉಪವಾಸ ಕೊಡಬೇಕು, ಕೈಯಲ್ಲಿ ರಕ್ತ ಆಗಿಬಿಟ್ಟಿರುತ್ತೆ, ಎಷ್ಟು ಕಷ್ಟ ಅದು, ಎಷ್ಟು ನೋಡೋದಕ್ಕೆ ಎಷ್ಟು ಅಸಹ್ಯ ಆಗಿರುತ್ತೆ. ಅವನ್ಯಾರು ಅಸಹ್ಯ ಅಂತ ಬಿಟ್ಟು ಗಾಬರಿ ಆಯಿತು ಅಂತೇಳಿ ಅವನ ಗತಿ ಏನಾಗಬೇಕು? ಇವತ್ತೇ ಎಷ್ಟೇ ಆಗಲಿ ಏನು ಮಾಡ್ತಾನೋ ಅವನಾಗ, ತನ್ನ ಪ್ರಯತ್ನ ಪ್ರಾಮಾಣಿಕವಾದ ಒಂದು ಫುಲ್ ಪ್ರಯತ್ನ ಮಾಡಬೇಕು. ಶುಭನೋ ಅಶುಭನೋ, ಸಿಂಪಲ್ ಆರ್ ಮೇಜರ್, ನಾವು ಕೇರ್ಫುಲ್ ಆಗಿರಬೇಕು, ನಮ್ಮ ಕೆಲಸ ನಾವು ಮಾಡಬೇಕು. ಭಕ್ತಿಮಾನ್ಯ ಸಮಯ ಪ್ರಿಯ, ಇದೆಲ್ಲ ಮಾಡ್ತಾನೆ ಭಕ್ತಿನೇ ದೇವರಲ್ಲಿ, ಅದು ಭಾರಿ ಹೋಪ್ಲೆಸ್. ಅದು ನಮ್ಮ ಭಾರಿ ಜಂಟ್ಲಮನ್ ರೀ, ದೇವ್ರನ್ನೊಂದು ನಂಬೋದಿಲ್ಲ ಅಂತ ಹೇಳ್ತಾರೆ. ಅದೆಂತ ಜಂಟ್ಲಮನ್ ಅವನು, ದೇವ್ರನ್ನ ನಂಬದೆ ಹೋದ್ರೆ ಅವನು ಮ್ಯಾನೇ ಅಲ್ಲ, ಜಂಟ್ಲಮನ್ ಆಗೋ ಚಾನ್ಸಸ್ಸೇ ಇಲ್ಲ, ಬಟ್ ಮನುಷ್ಯನೇ ಅಲ್ಲ ಅವನು. ಅದಕ್ಕೆ ಭಕ್ತಿಮಾನ್, ಇದೆಲ್ಲ ಮಾಡಿದ ಲೋಕದಲ್ಲಿ ಕೆಲವರು ಇರ್ತಾರೆ ವಂಚ, ಏನೇನು ತೊಗೊಳ್ಳ ಮೋಸ ಮಾಡೋದೇ ಇಲ್ಲ, ಬಟ್ ಐ ಡೋಂಟ್ ಬಿಲೀವ್ ಇನ್ ಗಾಡ್ ಅಂತ ಹೇಳ್ತಾರೆ. ಅದು ತಪ್ಪದು, ಯಾಕೆಂದ್ರೆ ಉದ್ದೇಶನೇ ಅವನಿಗಿಲ್ಲ. ಇವತ್ತು ಆಫೀಸಲ್ಲಿ ಕೆಲಸ ಮಾಡ್ತಾ ಬಾಸಿನೇ ಐ ಡೋಂಟ್ ಬಿಲೀವ್ ಇನ್ ಬಾಸ್ ಅಂತ ಕೇಳಿದ್ರೆ ಹೊರಟೋಯ್ತು. ಭಕ್ತಿಮಾನ್ಯ ಸಮೇ ಪ್ರಿಯ, ಇವೆಲ್ಲ ಸೇರಬೇಕು. ಲೌಕಿಕನೂ ಬಿಡಾಗಿಲ್ಲ, ಅಧ್ಯಾತ್ಮನೂ ಬಿಡಾಗಿಲ್ಲ. ಇದರಲ್ಲಿ ಇಂಪಾರ್ಟೆಂಟ್ ಪದ ಯಾವುದು? ಸರ್ವಾರಂಭ. ಅದಕ್ಕೆ ತಕ್ಷಣ ಅಲ್ಲಿ ಬರೀತಾರೆ, ಎಲ್ಲಿ ಮಿಸ್ಗೈಡ್ ಆಗೋ ಚಾನ್ಸ್ ಇದೆಯಲ್ಲಿ ಬರೀತಾರೆ. ಉಳಿದಕ್ಕೆಲ್ಲ ಬರದಾಗಿದೆ ಆಗಲೇ, ಚಿತ್ತಪ್ರಜ್ಞೆ ಕಾಪಾಷ ಬಂದ ಕೆಲವು ಬರೆದು ಬಿಟ್ಟಿದ್ದಾರೆ, ಬರೆದಿಲ್ಲ ಇಲ್ಲೇ ಪದನೇ ಬಂದಿದ್ದಿಲ್ಲ ಇವರಿಗೂ, ಅದಕ್ಕೆ ಇಲ್ಲಿ ಬರೀತಾ ಇದ್ದ. ಸರ್ವಾರಂಭ ಪರಿತ್ಯಾಗಿ ಇತ್ಯಾದೇಹೇ ಸಾಮಾನ್ಯ ವಿಶೇಷ ವ್ಯಾಖ್ಯಾನ ವ್ಯಾಖ್ಯೇಯ ಭಾವೇನ ಅಪುನರುಕ್ತಿ. ಶುಭಾಶುಭ ಪರಿತ್ಯಾಗಿ ಇಲ್ಲಿದೆ, ಸರ್ವಾರಂಭ ಪರಿತ್ಯಾಗಿ ಅಲ್ಲಿದೆ. ಅದು ವ್ಯಾಖ್ಯಾನ ವ್ಯಾಖ್ಯೇಯ ಭಾವ ಇದೆ, ವ್ಯಾಖ್ಯಾನ ವ್ಯಾಖ್ಯೇಯ ಭಾವ, ಒಂದಕ್ಕಿನ್ನೊಂದು ವ್ಯಾಖ್ಯಾನ ರೂಪವಾದ್ದರಿಂದ ಅದು ಪುನರುಕ್ತಿಯಲ್ಲ. ಹರ್ಷಾದಿ ಅದಕ್ಕೆ ನಾ ಪುನಃ ಪುನರುಕ್ತಿ ಹರ್ಷಾದಿಭಿರ್ ಮುಕ್ತ ಇತ್ಯುಕ್ತೇ ಕಾದಾಚಿತ್ತಮಿ ಭವತಿ ಇತಿ ಯೋನ ಹರ್ಷ್ಯತಿ ಇತ್ಯುಕ್ತ. ಅದಕ್ಕೆ ಹರ್ಷಾದಿಭಿರ್ ಮುಕ್ತ ಅಂತ ಅಷ್ಟೇ ಹೇಳಿಬಿಟ್ರೆ ಒಂದೊಂದು ಸಲ ಹರ್ಷ ಪಡಲಿಲ್ಲ, ಒಂದೊಂದು ಸಲ ದುಃಖ ಪಡಲಿಲ್ಲ ಅಂದ್ರೆ ಹಾಗಾಗಬಾರದು. ಅದಕ್ಕೆ ಯೋನ ವ್ಯಾಪ್ತಿ ಮಾಡಿಬಿಟ್ರು, ಯಹ ನಾ ಹರ್ಷ್ಯತಿ, ಯಹ ಯಹ ಅಂದರೆ ವ್ಯಾಪ್ತಿಯ, ಎತ್ರ ಎತ್ರ ಧೂಮಃ ತತ್ರ, ಎತ್ರ ಧೂಮಃ ತತ್ರ ಬನ್ನಿ ಅಂದರೆ ಅದು ಒಂದ್ಸರ್ತಿ ಬೇಕಾರಾಗುತ್ತೆ. ಎತ್ರ ಎತ್ರ ಧೂಮಃ ತತ್ರ ತತ್ರ ಬನ್ನಿ ಅಂದರೆ ಏನಾಗುತ್ತಾಗ, ಅದು ಯಹ 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 ಯಹ. ಯೋ ಭಕ್ತ ಗುರುರಾಘವೇಂದ್ರ ಚರಣದ್ವಂದ್ವಂ ಸ್ವರಣ್ಯ ಪಟೇತಿದೆಯಲ್ಲ, ಯಹ ಯಹ ಎರಡು ಸತ್ ಬಂದಿದೆ ಅಲ್ಲಿ. ಯೋ ಭಕ್ತ ಗುರುರಾಘವೇಂದ್ರ ಚರಣದ್ವಂದ್ವಂ ಸ್ಮರಣ್ ಯಹ ಪಠೇತ್, ಎರಡು ಸರ್ತಿ ಆಗಿದೆ. ಅದಕ್ಕೆ ನಮ್ಮಲ್ಲಿ ಯಾರು ಬೈದವರು ಇದ್ದಾರೆ ನೋಡಿದ್ರ, ರಾಘವೇಂದ್ರ ಬರೆಯೋರು ಸಂಸ್ಕೃತ ಜ್ಞಾನನೇ ಇಲ್ಲ ಅಂತ ಹೇಳಿ. ಇದಕ್ಕೆ ಹೇಳ್ತಿರೋದು ಯಹ ಯಹ ಪಠೇತ್, ಯಾರ್ಯಾರು ಪಠನ ಮಾಡ್ತಾರೋ ಅವರಿಗೆಲ್ಲ ಫಲ ಸಿಗುತ್ತೆ. ಒಬ್ರಿಗೆ ಹೇಳ್ಬಿಟ್ರೆ ಏನಾಗ್ತಾ ಇತ್ತು, ಅವನಿಗೆ ಮಾತ್ರ ಸಿಗುತ್ತೆ ಅಂತಾಗ. ಅದು ಸಿಂಪಲ್ ಅದು, ಅದನ್ನ ಅರ್ಥ ಮಾಡ್ಕೊಳಕ್ ಬರೋದು ಬೈಲಕ್ಕೆ ಹೊರಟ್ರೆ ಏನು ಬೇಕಾದ್ರೂ ಬೈಬೋದು. ನಕಾಂಕ್ಷತಿ ಶುಭಾಶುಭ ಪರಿಸ್ಥಿತಿ ಅಂತ ತಿಳಿಸ್ಲಿಕ್ಕೆ ಯೌನ ಹೃಷ್ಯತೆ ವ್ಯಾಪ್ತಿಯನ್ನು ಹೇಳಿದರು. ಉಪಚಾರ ಪರಿಹಾರಾರ್ಥಂ ಪೂರ್ವಂ, ಯಾಕೆ ಮಂದ ಹಿಂದೆ ಮುಂದೆ ಯಾತಕ್ಕೆ ಹೇಳಿದ್ರೆ ಔಪಚಾರಿಕ ಆಗಬಾರ್ದು. ಔಪಚಾರಿಕ ಅಂದ್ರೆ ಏನೋ, ಮಾಡಿದ್ರೆ ನಡೆಯುತ್ತೆ ಬಿಟ್ಟರೆ ನಡೆಯುತ್ತೆ ಅಂತ ಅರ್ಥದಲ್ಲ, ಮಾಡಲೇಬೇಕು ಅಂತ ಹೇಳೋದಕ್ಕೋಸ್ಕರ ಅದನ್ನು ಪುನರಾವರ್ತನೆ ಮಾಡಿ. ತ್ರಿದೋಷ ಆಶಂಕ್ಯ ಪರಿಹರತಿ ಸರ್ವೇತಿ ಸರ್ವಾರಂಭ ಪರಿತ್ಯಾಗಿ ಶುಭಾಶುಭ ಪರಿತ್ಯಾಗಿ ಇತ್ಯಾದೌ ಸಾಮಾನ್ಯ ವಿಶೇಷ ಭಾವೇನ. ಸರ್ವಾರಂಭ ಪರಿತ್ಯಾಗಿ ಕ್ಲಾರಿಫಿಕೇಶನ್ನು, ಸರ್ವ ಶುಭಾಶುಭ ಪರಿತ್ಯಾಗಿ ಅಂತ ಅರ್ಥ. ಸರ್ವ ಸರ್ವ ನೋಡೋದಕ್ಕೆ ಸರ್ವತ್ಯಾಗ ಅನಿಸುತ್ತೆ, ಹಾಗಲ್ಲ. ಸರ್ವ ಶುಭಾಶುಭ ಪರಿತ್ಯಾಗ ಅಂದರೆ ಮುಖ್ಯ ಗುರಿಗೆ ವಿರೋಧವಾಗದಂತಹ ರೀತಿಯಲ್ಲಿ ನಡಕೋ ಅಂತ ಅರ್ಥ. ಸಂತುಷ್ಟ ಸತತಂ, ಸಂತುಷ್ಟೋ ಏನ ಕೇನಚಿತ್ ಇತ್ಯಾದೌ. ಇಲ್ಲಿ ಸಂತುಷ್ಟ ಸತತಂ ಅಂತ ಹೇಳಿ ಹಿಂದೆ ಹೇಳಿದ್ರು, ಎದುರುಚ್ಛಾಲಾಭ ಸಂತುಷ್ಟ ಅಂತ ಹೇಳ್ತಾ, ಸಂತುಷ್ಟೋ ಏನ ಕೇನಚಿತ್ ಅಂತ ಹೇಳ್ತಾ, ಏನು ಬಂದರೂ ಅಷ್ಟರಲ್ಲೇ ಸಂತೋಷ ಪಡಬೇಕು. ಇವೆಲ್ಲ ಕೂಡ ಏನವು, ವ್ಯಾಖ್ಯಾನ ವ್ಯಾಖ್ಯೇಯ ಭಾವೇನ. ಒಂದು ವ್ಯಾಖ್ಯಾನ, ಒಂದು ವ್ಯಾಖ್ಯೇಯ, ಒಂದು ಅರ್ಥ, ಒಂದು ವಿಷಯ, ಅದಕ್ಕೆ ವಿವರಣೆ ಇನ್ನೊಂದು, ಅದಕ್ಕೆ ವ್ಯಾಖ್ಯಾನ ವ್ಯಾಖ್ಯೇಯ. ವಿವರಣೆಯನ್ನು ವ್ಯಾಖ್ಯಾನ ಅಂತಾರೆ. ಯಾವುದಕ್ಕೆ ವಿವರಣೆ ಕೊಡ್ತಾರೋ ಅದಕ್ಕೆ ಏನಂತಾರೆ, ವ್ಯಾಖ್ಯೇಯ ಅಂತ ಕರೀತಾರೆ. ವ್ಯಾಖ್ಯೇಯ ವ್ಯಾಖ್ಯಾನ, ಅನುಷ್ಠಾನ ಅನುಷ್ಠೇಯ, ಅನುಷ್ಠಾನ ಅನುಷ್ಠೇಯ, ಅರಿ ಜ್ಞಾನ ಜ್ಞೇಯ, ಸಾಧ್ಯ ಸಾಧನ, ಈ ರೀತಿಯ ಒಂದಕ್ಕೊಂದು ಲಿಂಕ್ ಇದೆ. ಹರ್ಷಾಮರ್ಷ ಭಯೋದ್ವೇಗೈರ್ ಮುಕ್ತ ಯೋನ ಹರ್ಷ್ಯತಿ ಇತ್ಯತ್ರ ನೋಕ್ತಂ ಇತ್ಯಾದಿ ಇತ್ಯತ್ರ ನೋಕ್ತಂ ಪ್ರಕಾರದ್ವಯಂ ಸಂಭವತಿ ಇತ್ಯತಃ ನಿಷ್ಠಾ ಪ್ರತ್ಯಯೇನ ಅತೀತತ್ವ ಪ್ರತೀತ್ಯ ಕಾಲಾಂತರೇ ಹರ್ಷಾಧಿಕಂ ಭವತಿ ಇತಿ ಆಶಂಕ್ಯ ಕ್ರಿಯಾಪ್ರಬಂಧೇ ವಿಹಿತೇನ ಲಟ ಪ್ರತಿಪಾದಯತಿ ಇತ್ಯರ್ಥಃ. ಬರೀ ಅಷ್ಟೇ ಹೇಳಿಬಿಟ್ಟಿದ್ರೆ ಅದೇನಾಗುತ್ತೆ, ನಿಷ್ಠಾ ಪ್ರತ್ಯಯ ಅಂದ್ರೇನೋ, ಅದು ಪಾಸ್ಟೆನ್ಸ್ ಅರ್ಥ ಕೊಡೋದು. ಪಾಸ್ಟೆನ್ಸ್ ಅರ್ಥ ಅಂದ್ರೆ ಒಂದು ಕಾಲಕ್ಕೆ ಲಿಮಿಟ್ ಆಗುತ್ತೆ, ಅದು ಆಗಬಾರ್ದು ಅಂತ ಹೇಳೋದಕ್ಕೋಸ್ಕರ ಸತತಂ ಇತ್ಯಾದಿಯಾಗಿ ಅದನ್ನು ವಿವರಣೆ ಕೊಟ್ಟು ಹೇಳಿದ್ದಾರೆ. ಕೃಷ್ಯತಿ ಇತ್ಯಾದಿ ವರ್ತಮಾನ ಕಾಲ, ಲಟ ಅಂದರೆ ವರ್ತಮಾನ ಕಾಲೇ, ಲಟ್ ಲಟ ಆ ರೀತಿ. ಮುಂದೆ ಆಧಿಕ್ಯ ಜ್ಞಾಪನಾಯ ಭಕ್ತ್ಯಭ್ಯಾಸ, ಇದೆಲ್ಲ ಕಡೆ ಕಾಮನ್ ಫ್ಯಾಕ್ಟರ್ ಏನು ಅಂದರೆ ನೋಡಿ, ಇಷ್ಟು ಹೇಳ್ತಾ ಹೇಳ್ತಾ, ಮದ್ಭಕ್ತ ಸಮೇ ಪ್ರಿಯ ಸಮೇ ಪ್ರಿಯ ಮದ್ಭಕ್ತ ಭಕ್ತಿಮಾನ್, ಅತಿ ಹೆಚ್ಚು ರಿಪೀಟ್ ಮಾಡೋದು ಯಾವುದನ್ನ, ಭಕ್ತ 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 ಅಂತೇಳಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಏನು ಇರಬೇಕಾದ್ರೂ ಕಾಮನ್ ಫ್ಯಾಕ್ಟರ್ ಆಗಿ ಭಕ್ತಿ ಇರಬೇಕು ಅಂತ ಹೇಳೋದಕ್ಕೋಸ್ಕರ ರಿಪೀಟ್ ಮಾಡ್ತಾ ಇದ್ದಾರೆ. ಆಧಿಕ್ಯ ಜ್ಞಾಪನಾಯ ಭಕ್ತಿ ಅಭ್ಯಾಸ, ಭಕ್ತಿ ಅಭ್ಯಾಸ ಅಂದರೆ ಭಕ್ತಿಯ ರಿಪಿಟೇಷನ್, ಭಕ್ತನಾಗು ಭಕ್ತಿ ಇರು ಅಂತ ರಿಪೀಟ್ ಯಾತಕ್ಕೆ ಮಾಡ್ತಾರೆ ಅಂದರೆ, ಆಧಿಕ್ಯ ಜ್ಞಾಪನಾಯ ಎಲ್ಲ ಸಾಧನೆಗಿಂತ ಭಕ್ತಿ ಅದಕ್ಕೆ ಹೇಳಿದ್ದಾರೆ. ಏತು ಸರ್ವಾಣಿ ಕರ್ಮಾಣಿ ಇತ್ಯಾದೇ ಪ್ರಪಂಚ ಏಷಃ, ಏತು ಸರ್ವಾಣಿ ಕರ್ಮಾಣಿ ಅಂತ ಹಿಂದೆ ಹೇಳಿದ್ರಲ್ಲ, ನಿನ್ನೆನೆ ಬಂದಿತ್ತು. ಅದಕ್ಕೆ ಪ್ರಪಂಚ ಅಂದರೆ ವಿಸ್ತಾರ, ಅದು ವಿಸ್ತಾರವಾಗಿ ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂತ ಅರ್ಥ. ಅದೆಲ್ಲ ನಾಳೆ ಅಲ್ಲ, ನಾಡಿತ್ತು, ಮುಂದೆ ವಾರ ನಾಳೆ ಸಾಯಂಕಾಲ ಇಲ್ಲಿ ಪಂಚಾಂಗ ಶ್ರವಣ ಇರುತ್ತೆ, ಆರು ಮುಖ. ಓಂ ಬ್ರಹ್ಮಾದೇಶ ಯತೋನ್ಮಯಾದಿ